अध्यक्षः अवस्थितः गुहां वेद हि अप्रतिरुद्धेन ಪ್ರಜ್ಞಾನೇನ ಚಿಕಿರಿಷಿತಂ. ಇದು ಮೊದಲನೇದಾಗಿ ಬ್ರಹ್ಮದೇವರ ಪ್ರಾರ್ಥನೆ, ಏನು ಬೇಕು ಅಂತ ಕೇಳಿದರು ವರ. ಆಗ ಬ್ರಹ್ಮದೇವರು ಹೇಳ್ತಾರೆ, ಭಗವನ್ ಭಗವಂತನೇ ಸರ್ವಭೂತಾನಾಂ ಅಧ್ಯಕ್ಷ ಆಸಿ, ಎಲ್ಲ ಪ್ರಾಣಿಗಳಿಗೂ ನೀನು ಅಧ್ಯಕ್ಷನಾಗಿ, ಅಧಿಕೃತ ಇಚ್ಛತೆ ಇತಿ ಅಧ್ಯಕ್ಷ, ಎಲ್ಲವನ್ನು ಸಾಕ್ಷಾತ್ ನೋಡುವವನು ನೀನು. ಅವಸ್ಥಿತ ಗುಹಾಂ, ಹೃದಯ ಗುಹೆಯಲ್ಲಿ ನೆಲೆಸಿರುವವನು. ಆದ್ದರಿಂದ ಅಪ್ರತಿರುದ್ಧೇನ ಪ್ರಜ್ಞಾನೇನ, ತಡೆಯಿಲ್ಲದ ವಿಶಿಷ್ಟವಾದ ಜ್ಞಾನದಿಂದ ವೇದ ಚಿಕಿತ್ಸಿತ, ನಿನಗೆಲ್ಲ ಗೊತ್ತು ನಾವೇನು ಕೇಳೋದು. ಇದು ಬಹಳ ಮುಖ್ಯ ಇತ್ತು. ದೇವರು ನಾವೇನು ಕೇಳೋದಕ್ಕೆ ಹೋಗ್ತೀವಿ, ನೆನಪು ಮಾಡಿದ ಮತ್ತೆ ಮತ್ತೆ ಕೇಳ್ತೇವಲ್ಲ, ಏನದು ದೇವರಿ ತಿಳುವಳಿಕೆ ಇಲ್ಲ, ಮರುವು ಬೇರೆ, ಅವೆಲ್ಲ ತಪ್ಪು ತಿಳುವಳಿಕೆ ಇದ್ದಾಗಿರ್ತೀವಿ. ಏನು ಕೇಳಬೇಕು ಎಲ್ಲ ಗೊತ್ತು ನಿನಗಾದ್ರಿಂದಾಗಿನೇ, ಏನು ಕೇಳಬೇಕಾಗಿಲ್ಲ ನಾವು. ಇದು ಮೊದಲನೇದಿತ್ತು. ಅಥಾಪಿ ನಾಥ ಮಾನಾಯ ನಾಥ ನಾಥಾಯ ನಾಥಿತಂ ಪರಾಬರೆ ಯಥಾರೂಪೇ ಜಾನೀಯಾಂ ತೇ ತ್ವರೂಪಿಣ. ಅಥ ಅಪಿ ನಾಥಮಾನಾಯ ನಾಥ ನಾಥಾಯ ನಾಥಿತಂ ಪರಾವರೇ ಯಥಾರೂಪೇ ಜಾನೀಯಾಂ ತೇ ತು ಅರೂಪಿಣ. ಅಥಾಪಿ ನಾಥಿತಂ, ಆದರೂ ಕೂಡ ನಾನೀಗ ಬೇಡ್ತಾ ಇದ್ದೇನೆ, ನೀವು ಗೊತ್ತಿದೆ ಆದರೂ ನಾನು ಕೇಳ್ತಾ ಇದ್ದೇನೆ, ಕೇಳಿದ್ರಿಂದ ಕೇಳ್ತಾ ಇದ್ದೇನೆ ಅಷ್ಟೇ. ಅದಕ್ಕೆ ನಾಥಮಾನಾಯ ನಾಥ ನಾಥಾಯ, ನೀನು ನಾಥರಿಗೆ ನಾಥ ಮತ್ತು ನಾಥಮಾನ, ಯಾರು ಬೇಡ್ತಾರೋ ಅವರಿಗೆ ಕೊಡುವವನು, ನನಗೆ ಕೊಡ್ಲಿಕ್ಕೆ ಅಂತ ಹೊರಟಿದ್ದೀಯಾ, ಅದಕ್ಕೆ ನಾಥಿತಂ, ನಾನು ಕೇಳಿದ್ದನ್ನು ಕೊಡ್ತಕ್ಕಂಥ ನಿನಗೋಸ್ಕರ ನಾನೀಗ ಪ್ರಾರ್ಥಿತಂ ಪ್ರಾರ್ಥಿತನಾಗಿದ್ದೇನೆ, ಪ್ರಾರ್ಥಿಸ್ತಾ ಇದ್ದೇನೆ. ಏನು ಪ್ರಾರ್ಥಿಸ್ತೇನೆ ಅಂತ ಕೇಳಿದರೆ, ಪರಾವರೇ ಯಥಾರೂಪೇ ಜಾನೀಯಾಂತೇ ತು ಅರೂಪಿಣ, ಅರೂಪಿಣ ನೀನು ಪ್ರಾಕೃತ ರೂಪರಹಿತನಾದವನು, ನಿನ್ನ ಪರಾವರೇ ರೂಪೇ ಜಾನೀಯಾಂ, ಪರಾವರ ರೂಪಗಳನ್ನು ತಿಳ್ಕೊಳ್ಬೇಕಾಗಿದೆ, ಆದ್ದರಿಂದ ಅದನ್ನು ತಿಳಿಸಷ್ಟೇ. ನಾಥಮಾನ ಯಾಚಮಾನಾಯ ನಾಥಿತಂ ಯಾಚಿತಂ ವರಂ ನಾಥಯ ಸಮರ್ಥಯ, ನಾಥಿತವಾದ ವರವನ್ನು ನಾ ಕೇಳ್ತಕ್ಕಂಥ ನನಗೆ ನೀನು ನಾಥನಾಥನಾದ ನೀನು ಕರುಣಿಸು, ನಿನ್ನ ವಿಶೇಷವಾದ ರೂಪವು ನಾನು ಕಾಣಬೇಕಾಗಿದೆ, ತಿಳ್ಕೊಳ್ಬೇಕಾಗಿದೆ. ಅದು ಇದು ಬ್ರಹ್ಮದೇವರು ವರ ಕೇಳೋದಕ್ಕೂ ಬೇರೆಯವರು ವರ ಕೇಳೋದಕ್ಕೆ ಎಷ್ಟು ವ್ಯತ್ಯಾಸ ಆಗೋದನ್ನು ನೋಡಬಹುದು. ದೇವರನ್ನು ಹೆಚ್ಚೆಚ್ಚು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾರೆ ಹೊರತು ಇನ್ನೇನೂ ಅಪೇಕ್ಷೆ ಪಡ್ತಕ್ಕಂಥವರಲ್ಲ. ಹೇಳ್ತಾರ ಪರಾವರ ರೂಪಗಳು ಅಂದ್ರೇನು, ಪರಂ ರೂಪಂ ಸನವಾವರಣ ಅಂಡಾಖ್ಯಂ ಅವರಂ ಅಪರಂ ರೂಪಂ ಇತಿದ್ವೆ. ಬ್ರಹ್ಮಾಂಡ ವೈರಾಜಾಖ್ಯಂ, ಬ್ರಹ್ಮಾಂಡದೊಳಗಿರ್ತಕ್ಕಂಥ ರೂಪ, ಬ್ರಹ್ಮಾಂಡದ ಹೊರಗಿರ್ತಕ್ಕಂಥ ರೂಪ, ಅದೆಲ್ಲ ತಿಳ್ಕೋಬೇಕಾಗಿದೆ ನಾನು, ಅದನ್ನು ತಿಳಿಸೋ ಅಷ್ಟೇ ಹೊರತು ಇನ್ನೇನು ಬೇಡ. ಮನೀಷಾಂ ದೇಹಿ ದೇವಾವ ಬ್ರಹ್ಮಣವ ರೂಪೇ ಇತ್ಯಾದಿ ವೇದಗಳಲ್ಲೂ ಕೂಡ ಉಲ್ಲೇಖ ಬಂದಿದೆ ಪರಮಾತ್ಮನ ಎರಡು ರೂಪಗಳು. ಯಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಯಥಾತ್ಮ ಮಾಯಾ ಯೋಗೇನ ನಾನಾಶಕ್ತಿ ಉಪಬೃಂಹಿತ ವಿಲುಂಪನ್ ವಿಸೃಜನ್ ಗೃಹನ್ ಬಿಭ್ರದಾತ್ಮಾನಮಾತ್ಮನ. ಯಥಾ ಆತ್ಮಮಾಯಾ ಯೋಗೇನ ನಾನಾಶಕ್ತಿ ಉಪಬೃಂಹಿತ ವಿಲುಂಪನ್ ವಿಸೃಜನ್ ಗೃಹನ್ ಬಿಭ್ರತ್ ಆತ್ಮಾನಂ ಆತ್ಮನ. ನೀನು ಎಂಥವನು, ಆತ್ಮಮಾಯಾ ಯೋಗೇನ, ನಿನ್ನ ಆತ್ಮಮಾಯೇ ಯೋಗದಿಂದ, ನಿನ್ನ ಸ್ವರೂಪ ಸಾಮರ್ಥ್ಯದಿಂದ ಅಂತ ಅರ್ಥ. ಮಾಯಾ ಶಬ್ದಕ್ಕೆ ಯೋಗ ಅಂದರೆ ಸಾಮರ್ಥ್ಯ, ಮಾಯಾ ಅಂದರೆ ಇಚ್ಛೆ, ಆತ್ಮ ಅಂದರೆ ನಿನ್ನ. ನಿನ್ನ ಆತ್ಮಇಚ್ಛೆಯ ಯೋಗದಿಂದ ನಾನಾಶಕ್ತಿ ಉಪಬೃಂಹಿತ, ಬಗೆ ಬಗೆಯಾದ ಶಕ್ತಿಗಳಿಂದ ಕೂಡಿದವನಾಗಿ, ವಿಲುಂಪನ್ ವಿಸೃಜನ್ ಗೃಹನ್, ವಿಲುಂಪನ್ ನಾಶ ಮಾಡೋದು, ವಿಸೃಜನ್ ಸೃಷ್ಟಿ ಮಾಡೋದು, ಗೃಹನ್ ರಕ್ಷಣೆ ಮಾಡೋದು, ಬಿಭ್ರತ್ ಅದು ಹಾಗೇನೆ, ಗೃಹನ್ ಅನುಗ್ರಹ, ಬಿಭ್ರತ್ ರಕ್ಷಣೆ, ಆತ್ಮಾನಂ ಆತ್ಮನ ನಿನ್ನನ್ನು ನೀನೇ ಧರಿಸಿ ಇಡೀ ಜಗತ್ತನ್ನು ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತೀಯಲ್ಲ, ಅದನ್ನು ಅಂಥ ವಿಶಿಷ್ಟವಾದ ರೂಪವನ್ನು ನಾನು ನೋಡಬೇಕು. ಕ್ರೀಡಸ್ಯಮೋಘ ಸಂಕಲ್ಪ ಕ್ರೀಡಸ್ಯಮೋಘ ಸಂಕಲ್ಪ ಉರ್ಣರಾಭಿರ್ಯಥೋರುಣತೆ ತಥಾ ತದ್ವಿಷಯಾಂ ದೇಹಿ ಮನೀಷಾಂ ಮಯಿ ಮಾಧವ. ಕ್ರೀಡಸಿ ಅಮೋಘ ಸಂಕಲ್ಪ ಊರ್ಣನಾಭಿ ಯಥಾ ಉರುಣುತೆ ತಥಾ ತದ್ವಿಷಯಾಂ ದೇಹಿ ಮನೀಷಾಂ ಮಯಿ ಮಾಧವ. ಊರ್ಣನಾಭಿ ಅಂತಕ್ಕಂಥ ಕೀಟ ಹೇಗೆ ಕ್ರೀಡ, ಅಮೋಘ ಸಂಕಲ್ಪ ಮೋಘ ಸಂಕಲ್ಪ ಇಚ್ಛೆ ಸಂಕಲ್ಪ, ಮೋಘ ಸಂಕಲ್ಪ ವ್ಯರ್ಥ ಸಂಕಲ್ಪರು, ಮೋಘ ಆಶಾ ಮೋಘ ಕರ್ಮಣ ಬಂತಲ್ಲ ಹಾಗೆ, ಅಮೋಘ ಸಂಕಲ್ಪ ದೇವರು ಇಷ್ಟಪಟ್ಟರು ಆಗಲೇಬೇಕು, ಅದು ಬೇರೆ ದಾರಿ ಇಲ್ಲ. ಉಳಿದವ್ರ ಜ್ಞಾನರಾದರೆ ದೇವರ ಅನುಗ್ರಹ ಇದ್ರಾಗಬೇಕಷ್ಟೇ, ದೇವರದ್ದು ಮಾತ್ರ ಏನೇ ಸಂಕಲ್ಪ ಇದ್ರೆ ಏನಾಗುತ್ತದೋ ನಡೀಲೇಬೇಕು. ಭಕ್ತರಿಗೆ ಸಂಕಲ್ಪಿಸಿದ ನಡೀಬೇಕಾದ್ರೆ ದೇವರಿಗೆ ಎಲ್ಲ ಸಂಕಲ್ಪನೂ ನಡೆಯುತ್ತೆ, ಇಮ್ಮಿಡಿಯೇಟ್ ಆಗಿ ಅನಾಯಾಸವಾಗಿ ಪರಿಪೂರ್ಣವಾಗಿ ನಡೆಯುತ್ತೆ ಅಂತ ಅಮೋಘ ಸಂಕಲ್ಪನೆ. ಕ್ರೀಡಸಿ ವಿಹಾರ ಮಾಡ್ತಾ ಇದ್ದಿ. ಹೇಗೆ? ಉರುಣನಾಫಿ ಯಥಾ ಉರುಣುತೆ. ಉರುಣನಾಫಿ ಉರುಳುತೆ ಅಂದರೆ ಸೃಷ್ಟಿಯಾದಿಗಳನ್ನು ಮಾಡ್ತಾ ಇದೆಯೋ ಹಾಗೆ ನೀನು. ಉರುಣನಾಭಿ ಸೃಷ್ಟಿಗೆಲ್ಲ ಹೋಗೋದಿಲ್ಲ, ತನ್ನ ಹೊಟ್ಟೆ ಒಳಗೆ ತೆಗೆದು ಹೊರಗಿಡುತ್ತಂತೆ. ದೇವರು ಎಲ್ಲಿರ್ತಾನೆ ಜಠದೊಳಗಿರ್ತಾಗ ತನ್ನ ಹೊರಗಿಡ್ತೀಯ ಅಷ್ಟೇ. ಉರುಣನಾಭಿ ಹೇಗೆ ಸೃಷ್ಟಿಯಾದಿಗಳನ್ನು ಮಾಡುತ್ತೋ ಹಾಗೇನೆ ಪರಮಾತ್ಮ ಉರುಣನಾಭಿ ಮುಖ್ಯವೇನು ಯಾಕೆ ಇಟ್ಟಿದ್ದಾನೆ ಅಂದರೆ ತನ್ನ ಸೃಷ್ಟಿ ಅರ್ಥ ಮಾಡಿಕೊಳ್ಳಿ ಜನ ಅಂತ ಹೇಳಿಬಿಟ್ಟು. ಆ ರೀತಿ ಮಾಡಿದ್ದೇನಾಯ್ತು? ಈಗ ದೇವರು ಸೃಷ್ಟಿ ಮಾಡಿದ ಪ್ರಾಣಿಗಳ ಶಕ್ತಿ ಇರಬೇಕಾದ್ರೆ ದೇವರಿಗೆ ಹೇಗಿರಬೇಕು? ಇನ್ನೇನು ಮಾಡುತ್ತೆ ಇದು? ಕಾಂಗೋರು ಏನು ಮಾಡುತ್ತೆ? ಮಗುನ ಎಲ್ಲಿ ಇಟ್ಕೊಂಡಿರುತ್ತೆ? ಹೊಟ್ಟೆಯೊಳಗೇನೆ. ಅದು ಅರ್ಥ ಮಾಡಿಕೊಂಡ್ರೆ ಜಠರಲ್ಲಿ ಇಟ್ಕೊಂಡಿದ್ದ ಕಾನ್ಸೆಪ್ಟ್ ಎಲ್ಲರಿಗೂ ಅರ್ಥ ಆಗುತ್ತೆ. ದೇವರ ತನ್ನ ಸೃಷ್ಟಿಯೊಳಗೆ ತೋರಿಸ್ತಾನೆ ತನ್ನ ಮಹಿಮೆಯನ್ನ, ತಾನೇ ತೋರಿಸ್ತಾನೆ. ಬಹುಚಿತ್ರ ಜಗತ್ ಬಹುಧಾ ಕಾರಣ ಪರಶಕ್ತಿ ಅನಂತ ಗುಣ ಪರಮ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವ್ರ ಮಹಿಮೆ ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ನಿದರ್ಶನ ಅದು. ಉರುಣನಾಭಿ ಯಥಾ ಉರುಣುತೆ ತಥಾ ತದ್ವಿಷಯಾಂ ಧೇಹಿ ಮನೀಷಾಂ ಮಯಿ ಮಾಧವ. ನೀನು ಹೇ ಮಾಧವ ಲಕ್ಷ್ಮೀಪತಿ, ತದ್ವಿಷಯಾಂ ಮನೀಷಾಂ ಮಯಿ ಧೇಹಿ, ಅದಕ್ಕೆ ಸಂಬಂಧ ಅದಕ್ಕೆ ಅದನ್ನೇ ತಿಳ್ಕೊಳ್ತಕ್ಕಂಥ ಮನೀಷಾಂ ಬುದ್ಧಿಯನ್ನು ನನಗೆ ಕೊಡು, ಅಂದರೆ ಜ್ಞಾನ ಕೊಡು ಅಂತ ಅರ್ಥ. ಬ್ರಹ್ಮದೇವರಂಥ ಜ್ಞಾನಿಗಳೇ ಇಲ್ಲ, ಅವ್ರು ಮತ್ತೇನು ಕೇಳಿದ ಇನ್ನೂ ಜ್ಞಾನ ಕೊಡು ಅಂತ ಕೇಳ್ತಾರೆ. ಇದು ಅರ್ಥ ಮಾಡಿ ಹೆಚ್ಚು ಓದೋದು ಯಾರು ಗೊತ್ತೇನು? ಓದೋರೇನೆ, ಓದ್ದೇ ಇದ್ದವರೆಲ್ಲ ಓದ್ಬಿಟ್ಟೇನು ತಿಳ್ಕೊಂಡ್ಬಿಟ್ಟಿರ್ತಾರೆ. ಓದೋರಿಗೆ ಯಾವಾಗಲೂ ಕೂಡ ಕೊನೆಗಾಲಕ್ಕೆ ಏನಿರುತ್ತೆ, ಅವರಿಗೆ ಇನ್ನೂ ಓದಬೇಕು ಇನ್ನೂ ಓದಬೇಕು. ಆಚಾರ್ಯ ಓದ್ತಿ ಇನ್ನೂ ಓದ್ತಾ ಕೂತಿದ್ದಾರಂತೆ ಆಚಾರ್ಯ ಸ್ವತಃ. ಆಚಾರ್ಯ ಶಾಸ್ತ್ರ ಓದಲಿಕ್ಕೆ ನಮಗೆಲ್ಲ ಗೊತ್ತಿದೆ ಅಂತ ನಾವು ತಿಳ್ಕೊಂಡ್ರೆ ಇನ್ನೂ ವೇದವ್ಯಾಸರು ಬಂದು ಇವತ್ತು ಓದ್ತಾ. ಅದ್ಯಾಪಿ ಬದರಿ ಶೈರೆ ಬದರಿ ಷಂಡ ಮಂಡಿತೆ ಬದ್ಧೇ ಮುನೀನಾಂ ಅಧ್ಯಾಸ್ತೆ ವಿದ್ವಾನ್ ವ್ಯಾಸಸ್ಯ ಸನ್ನಿಧವು. ವದಿರಾಜ ಸ್ವಾಮಿ ಬರೀತಾರೆ ಆಚಾರ್ಯರು. ಅದು ಎಷ್ಟು ತಿಳ್ಕೊತಿರ್ತಾರೆ? 36,000 ವರ್ಷ. ಇಲ್ಲಿ 800 ಇಲ್ಲಿದ್ದು ಬರೀ 80 ವರ್ಷ ಅಷ್ಟೇ ಆಚಾರ್ಯ ನೋಡೋದಕ್ಕೆ. ಉಳಿದ ದಿವಸ ಎಲ್ಲ ಅಲ್ಲೇ ಕೂತಿರೋದು. ಅಂದರೆ ಇದರಿಂದ ಏನು ಗೊತ್ತಾಗುತ್ತೆ? ಅದರಿಂದ ಸಾಧನ ಕೇಳೋದು ಒಂದು ಸಾಧನ. ದೇವರು ಹೇಳ್ತಾ ವಿಶೇಷ ಜ್ಞಾನಕ್ಕೆ ಪ್ರಕಾಶ ಬರುತ್ತೆ. ಯಾವಾಗಲೂ ಕೂಡ ನೋಡಿದ್ದೇನೆ ಮತ್ತೆ ನೋಡಿದಾಗ ವಿಶೇಷ ಗೊತ್ತಾಗುತ್ತೆ. ಓದ್ದೇನೆ ಮತ್ತೆ ಓದಿದಾಗ ವಿಶೇಷಾಂಶ ಗೊತ್ತಾಗುತ್ತೆ. ಅದೇ ರೀತಿ ಲೌಕಿಕ ನೋಡಿದಾಗ ವಿಶೇಷ ಇಲ್ಲ ಅಂತ ಗೊತ್ತಾಗುತ್ತೆ. ಮತ್ತೆ ಮತ್ತೆ ನೋಡಿದಾಗ ದೇವರು ನೋಡಿದಾಗ ವಿಶೇಷ ಇದೆ ಅಂತ ಗೊತ್ತಾಗುತ್ತೆ. ಅಷ್ಟೇ ವ್ಯತ್ಯಾಸ. ಜಗತ್ತನ್ನು ಯಾತಕ್ಕೆ ನೋಡಬೇಕು ಅಂದರೆ ಇದೇನು ವಿಶೇಷ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೆ. ಅರ್ಥ ಆಯ್ತಾ? ದೇವರನ್ನ ಯಾತಕ್ಕೆ ನೋಡಬೇಕು ಅಂದರೆ ಅದರಂಥ ವಿಶೇಷ ಇಲ್ಲೂ ಇಲ್ಲ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಆದ್ದರಿಂದ ನಿನ್ನಲ್ಲಿ ಜ್ಞಾನವನ್ನು ನಾನು ಇನ್ನೂ ಕೊಡು. ಮನೀಷ ಅಂದರೆ ಬುದ್ಧಿ ಜ್ಞಾನ. ತಥಾ ತದ್ವಿಷಯಾಂ ದೇಹಿ ಮನೀಷಾಂ ಮಯಿ ಮಾಧವ. ಭಗವನ್ ಏನು ಮನೀಷ ಅಂದರೆ ಬುದ್ಧಿ, ಡೈರೆಕ್ಟ್ ಅರ್ಥ ಬುದ್ಧಿ, ಜ್ಞಾನ ಅಂತ ಒಟ್ಟಾರ್ಥ. ಬುದ್ಧಿಯಿಂದ ಬರೋದೇನು ಜ್ಞಾನ, ಅಂತ ಬುದ್ಧಿಯನ್ನು ನನಗೆ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡಿದೆ. ತದ್ವಿಷಯಾಂ ಮನೀಷಾಂ ದೇಹಿ ಇತಿ ಭಗವತ್ ಶಿಕ್ಷ ಭಗವನ್ ಶಿಕ್ಷಿತಮಹಂ ಕರವಾಣಿ ಅತಂದ್ರಿತಃ ನೇಹಮಾನ ಪ್ರಜಾ ಸರ್ಗಂ ಬದ್ಧೇಯಂ ಯದನುಗ್ರಹಾತ್. ಭಗವತ್ ಶಿಕ್ಷಿತಂ ಅಹಂ ಕರವಾಣಿ ಅತಂದ್ರಿತಃ ನೇಹ ನಾ ಈಹಮಾನ ಪ್ರಜಾ ಸರ್ಗಂ ಬದ್ಧೇಯಂ ಯದನುಗ್ರಹಾತ್. ಈಗ ನನಗೆ ಭಗವತ್ ಶಿಕ್ಷಿತಂ ಏನು ಹೇಳ್ತೀಯೋ ಅದನ್ನು ಮಾಡ್ತೇನೆ. ನಾನೀಗ ಅಷ್ಟೇ ಏನು ಹೇಳ್ತೀಯೋ ಅದನ್ನು ಮಾಡ್ತೇನೆ. ಭಗವತ್ ಶಿಕ್ಷಿತಂ ಹೇ ಭಗವನ್ ಶಿಕ್ಷಿತಂ. ಈ ಪರಮಾತ್ಮನೇ ಏನು ಹೇಳ್ತೀಯಲ್ಲ, ಅಹಂ ಕರವಾಣಿ ಅದು ನಾನು ಮಾಡ್ತೇನೆ. ಹೇಗೆ? ಹಿ ಅತಂದ್ರಿತ. ತಂದ್ರ ಅಂದರೆ ಆಲಸ್ಯ, ಸೋಮಾರಿತನ. ಅದಿಲ್ಲದೇ ಅತ್ಯಂತ ಉತ್ಸಾಹದಿಂದ ಮಾಡ್ತೇನೆ. ನೀನೇನು ಹೇಳ್ತೀಯೋ ಅದು ಉತ್ಸಾಹದಿಂದ ಮಾಡ್ತೇನೆ, ಬೇಗ ಮಾಡ್ತೇನೆ, ಸರಿಯಾಗಿ ಮಾಡ್ತೇನೆ. ಒಂದು ಅನುಗ್ರಹ ಮಾಡಬೇಕಷ್ಟೇ. ನಾ ಈಹಮಾನ ಪ್ರಜಾಸರ್ಗಂ ಬದ್ಧೇಯಂ ಯದನುಗ್ರಹ. ಇನ್ನು ಪ್ರಜಾಸರ್ಗ ಪ್ರಜಾ ಸೃಷ್ಟಿ ಮಾಡಬೇಕು, ಬ್ರಹ್ಮದೇವರ ಕೆಲಸ ಅದೀಗ. ಅದನ್ನು ಮಾಡ್ತೇನೆ. ಈಹಮಾನ ಪ್ರಜಾಸರ್ಗಂ ಪ್ರಜಾಸೃಷ್ಟಿಯನ್ನು ಮಾಡಿಕೊಳ್ತಂಥ ನಾನು ಯದನುಗ್ರಹಾತ್ ನ ಬದ್ಧೇಯಂ. ನಿನ್ನ ಅನುಗ್ರಹದಿಂದ ನನ್ನ ಬಂಧನಕ್ಕೊಳಗಾಗಬಾರ್ದಷ್ಟೇ, ಹಾಗೆ ಮಾಡಿಬಿಡು. ಆ ಸೃಷ್ಟಿ ಮಾಡ್ತೇನೆ. ಸೃಷ್ಟಿ ಕೆಲಸ ಮಾಡಬೇಕು ಅಂದರೆ ಮಾಡ್ತೇನೆ. ಬಟ್ ಸೃಷ್ಟಿಯಲ್ಲಿ ರಿಸ್ಕ್ ಏನಿದೆ? ಕರೆಂಟ್ನಲ್ಲಿ ಶಾಕ್ ಹೊಡೆಯೋ ರಿಸ್ಕ್ ಇದೆ ಯಾವಾಗಲೂ ಕೂಡ. ಈ ಸೃಷ್ಟಿಯಲ್ಲಿ ಏನು ರಿಸ್ಕ್ ಇದೆ? ಬಂಧನ ಮಾಡುತ್ತೆ, ಮಮಕಾರ ಸೃಷ್ಟಿ ಮಾಡಿಬಿಡುತ್ತೆ ಇಮ್ಮಿಡಿಯೇಟ್ ಆಗಿ. ಆದರೆ ನಾನು ಬರಬಾರ್ದು ಆ ರೀತಿ ಮಾಡುವಂತ ಕೇಳ್ತಾನೆ. ಅವರಿಗಿಲ್ಲ ಅದು. ಬ್ರಹ್ಮ ನಿರಭಿಮಾನತ್ವಾತ್ ಶರೀರೇಪಿ ಅಶರೀರ್ಯವಾನ್ ಅಂತ ಹೇಳಿ ಆಚಾರ್ಯರು ಕೋಟ್ ಮಾಡ್ತಾರೆ. ಅವ್ರಿಗೆ ನಮ್ಮಂತೆ ದೇಹ ಇದ್ದರೂ ಕೂಡ ಅವರಿಗೆ ಅಭಿಮಾನದ ಹೆಸರೇ ಇಲ್ಲ. ಅವರಿಗೆ ಲೋಕದ ಮತ್ತೆ ಯಾಕೆ ಕೇಳ್ತಾರೆ ಅಂದರೆ ಲೋಕ ಶಿಕ್ಷಣ ಮಾಡ್ತಾರೆ. ಸೃಷ್ಟಿ ಕಾರ್ಯ ಎಚ್ಚರಿಕೆ ಕೊಡ್ತಾರೆ. ಸೃಷ್ಟಿ ಮಾಡೋ ಮನುಷ್ಯ ಏನು ಮಾಡ್ತಾರೆ ಫಸ್ಟು? ಮದುವೆ ಮಾಡೋ ಏನು ಕೆಲಸ ಅಂತ ಕೇಳ್ತಾರೆ ಫಸ್ಟ್. ಯಾಕೆ ಮುಂದೆ ಸಂಸಾರ ಜೋಪಾನ ಮಾಡಬೇಕಲ್ಲ ಅವರು. ಅರ್ಥ ಆಯ್ತಾ? ಈಗ ಮದುವೆಗೆ ಅವರಿಗೆ ಒಂದು ಮನೆ ಬೇಕು, ವ್ಯವಸ್ಥೆ ಬೇಕು. ಇಲ್ಲದೆ ಹೋದರೆ ಮದುವೆಯಾಗಿ ಅರ್ಹತೆ ಇಲ್ಲ ಅಂತ ಹೇಗೆ ತಿಳ್ಕೊಂಡಿರ್ತಾರೋ ನಮಗೆ ಅಷ್ಟು ಗೊತ್ತಿದೆ. ಆ್ಯಕ್ಚುಲಿ ಏನು ಅರ್ಹತೆ ಇರಬೇಕು? ಅಭಿಮಾನ ಬಿಟ್ಟಿರೋ ಅರ್ಹತೆ ಇರಬೇಕು. ಅಭಿಮಾನ ಬಿಟ್ಟಿರೋ ಅರ್ಹತೆ ಇಲ್ಲದೆ ಹೋದರೆ ಅವರು ಸಂಸಾರ ನಡೆಸೋಕ್ಕಾಗೋದಿಲ್ಲ. ಸಂಸಾರದ ಸೃಷ್ಟಿ ಕಾರ್ಯ ಅಷ್ಟೇ. ಸಂಸಾರದ ಒಟ್ಟ ತಾತ್ಪರ್ಯ ಏನು? ಪ್ರಜಾತಂತು ಮಾ ವ್ಯವಸ್ಥೆ. ಸೃಷ್ಟಿ ಮುಂದುವರಿಸ್ಬೇಕಷ್ಟೆ. ಸೃಷ್ಟಿ ಮುಂದುವರಿಸ್ಬೇಕು. ಜನ ತಿಳ್ಕೊಂಡಿರೋದೇನು? ಅಭಿಮಾನ ಇದ್ರೆ ಸೃಷ್ಟಿ ಆಗುತ್ತೆ ಅಂತೇಳಿ. ತಪ್ಪದು. ಅಭಿಮಾನ ಬಿಟ್ಟರೆ ಸೃಷ್ಟಿ ಆಗುತ್ತೆ ಅಂತ ಹೇಳ್ತಾರೆ. ಸೃಷ್ಟಿ ಶಿವ ಮಾಡಿದ್ದಲ್ಲ ಮೊದಲು ಪರಮಾತ್ಮ ಏನ್ ಮಾಡ್ತಾನೆ ಈಗ ದರ್ಶನ ಕೊಟ್ಟೆ ಗೊತ್ತ ಅವ್ರು ಅದಕ್ಕೆ ನೀ ಚಿಕಿರಿಸಿದ ಮನಸ್ಸಲ್ಲಿ ಇದೆಯಲ್ಲ ಅದನ್ನು ಮಾಡ್ತೇನೆ ಅಂತ ಹೇಳ್ಬಿಟ್ರಲ್ಲ ಆ ದೇವರ ಬಸರ ಸಂಕಲ್ಪ ಅರ್ಥ ಮಾಡ್ಕೋತಾರೆ ಸೃಷ್ಟಿ ಮಾಡ್ತೇನೆ ನಾನು ನಿಮ್ಮ ಮನಸ್ಸಲ್ಲಿ ಇದೆಯಲ್ಲ ಅದನ್ನು ಮಾಡ್ತೇನೆ ಮನಸ್ಸಲ್ಲಿ ಐದು ದೇವರ ಇವರು ವೈಶಿಷ್ಟ್ಯ ಬ್ರಹ್ಮದೇವರು ಅದನ್ನೇನಂತ ಕರೀತಾರೆ ಅವರನ್ನ ಇಂಗಿತಜ್ಞರು ಅಂತ ಕರೀತಾರೆ ಇಂಗಿತಜ್ಞರು ಅಂದ್ರೆ ಏನು ಮನಸ್ಸೊಳಗೆ ಇರೋದನ್ನು ತಿಳ್ಕೊಳ್ಳೋದು ಹೇಳಿ ಹತ್ತು ಸರ್ ತಿಳಿದ್ರೆ ತಿಳ್ಕೊಳ್ಳೋದಿರೋದು ಬೇರೆ ಮನಸ್ಸಲ್ಲಿರೋದು ಅಷ್ಟ ತಿಳ್ಕೊಂಬಿಡೋದು ಅದಕ್ಕೇನಂತಾರೆ ಇಂಗಿತಜ್ಞರು ಇಂಗಿತ ಅಂದ್ರೆ ಇಂಟೆಂಡೆಡ್ ಅಂತಾರೆ ಮನಸ್ಸಿನೊಳಗೆ ಏನಿದೆಯಲ್ಲ ಅದನ್ನು ತಿಳ್ಕೊಳ್ಳೋ ಸಾಮರ್ಥ್ಯ ಅದು ಬ್ರಹ್ಮದೇವರಿಗಿದೆ ಅದಕ್ಕೇನೆ ಆಚಾರ್ಯ ಯಾತಕ ಮನಸ್ಸಲ್ಲಿ ನಿಮಗೆ ಗೊತ್ತು ಅಂತ ಹೇಳಿ ವೇದವ್ಯಾಸರು ಏನು ಹೇಳಿದ್ದಾರೆ ಅದರೊಳಗಿರೋದು ಏನಿಗೋ ಯಾರಿಗೆ ಗೊತ್ತು ಆಚಾರ್ಯ ಗೊತ್ತು ಅದಕ್ಕೆ ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ವೀರಾನನೋ ಭುವನ ಜೀವನ ಮಹಾಭಾಷೆ ಅದು ಮಹಾಭಾರತ ಬರೆದಿದ್ದೇನೆ ಅಭಿಪ್ರಾಯ ನಿಮಗೆ ಗೊತ್ತು ಅದಕ್ಕೆ ನೀವು ಮತ್ತೆ ನಿರ್ಣಯ ಬರೀಬೇಕು ಅಂತ ಹೇಳ್ತಾರೆ ಅದು ಆಚಾರ್ಯ ಎಲ್ಲರಿಗೂ ಗೊತ್ತಾಗುತ್ತೆ ವಾಕ್ಯಗಳು ಎಲ್ಲರಿಗೂ ಗೊತ್ತಾಗುತ್ತೆ ತಾತ್ಪರ್ಯ ಗೊತ್ತಾಗಬೇಕು ತಾತ್ಪರ್ಯ ಅಂದ್ರೆ ಒಂದೇ ಇಂಗಿತ ಅಂದ್ರೆ ಒಂದೇ ಅದಕ್ಕೇನೆ ನೀವು ಶಿಕ್ಷಿತ ಏನು ಇಷ್ಟ ಹೇಳಕ್ಕೆ ಹೇಳಿದ್ರೆ ಅದು ನನಗೆ ಗೊತ್ತು ಅದನ್ನು ಮಾಡ್ತೇನೆ ಆದರೆ ಒಂದು ಬಂಧ ರಿಸ್ಕ್ ಏನಿದೆ ಅಂದ್ರೆ ಬಂಧನ ಅದು ಬರದಂತೆ ಮಾಡಬೇಕಷ್ಟೆ ಬ್ರಹ್ಮದೇವರಿಗೆ ಅದೂ ಇಲ್ಲ ಲೋಕದೃಷ್ಟಿಯಲ್ಲಿ ಕೇಳ್ತಾರಷ್ಟೆ ಇದು ಉಳಿದ ಲೋಕಕ್ಕೆ ಎಚ್ಚರಿಕೆ ಕೊಡ್ತಾರೆ ಆ ಮೂಲಕವಾಗಿ ಯಾವತ್ ಸಖ ಕರೆಂಟ್ ಮುಟ್ಟಿದ್ರೆ ಹುಷಾರು ಅಂತ ಅಷ್ಟೇ ಹೇಳ್ತಾರಲ್ಲ ಹಾಗೆ ಅದೊಂದು ಕರೆಂಟ್ ಹೊಡೆಯುತ್ತೆ ಅಂತ ಎಲ್ಲರಿಗೂ ಗೊತ್ತು ಎಲ್ಲ ಹೊಡೆಯುತ್ತೆ ಅಂತ ಗೊತ್ತಿಲ್ಲ ಅಷ್ಟೇ ಅರ್ಥ ಆಯ್ತಾ ಕರೆಂಟ್ ಹೊಡೆಯೋದು ತಷ್ಟ ಗೊತ್ತಾಗುತ್ತೆ ಉಳಿದಿದ್ದೆಲ್ಲ ಸ್ಲೋಲಿ ಹೊಡೆಯುತ್ತೆ ಅಷ್ಟೇ ಅದಕ್ಕೆ ವಿಷಯಗಳನ್ನ ಏನಂತ ಕರೀತಾರೆ ವಿಷ ಅಂತಾನೆ ಕರೆಯೋದು ವಿಷ ಮತ್ತು ವಿಷಯಗಳಿಗಿರುವ ವ್ಯತ್ಯಾಸ ಏನು ಒಂದು ಅಕ್ಷರ ಮಾತ್ರ ವಿಷ ವಿಷಯ ಯಕಾರ ಜಾಸ್ತಿ ಇದೆ ಅಷ್ಟೇ ಹೊರತು ಅದನ್ನು ಜಾಸ್ತಿ ವಿಷ ಅಂತ ಅರ್ಥ ವಿಷಂ ಯಾಪಯಂತೀತಿ ವಿಷಯ ಆಚಾರ ಅರ್ಥ ಬರೀತೇವೆ ವಿಷವನ್ನು ತಂದುಕೊಡೋದು ಅವೆಲ್ಲ ಕೂಡ ಸರಿಯಾಗಿ ತಿಳ್ಕೊಂಡವರಿಗೆ ವಿಷಯ ತೆಗೆದಾಕ್ಬಿಡು ವಿಷನ್ ತೆಗೆದಾಕ್ಬಿಡುತ್ತೆ ಸರಿಯಾಗಿ ತಿಳ್ಕೊಳ್ಳದೆ ಇದ್ದವರಿಗೆ ವಿಷನ ತಂದುಕೊಡುತ್ತೆ ಅದಕ್ಕೆ ವಿಷಯಗಳು ಏನಂತ ಹೆಸರು ವಿಷಯ ಅಂತ ಅದಕ್ಕೆ ಹೆಸರು ಬಂದಿರೋದು ಅಂತ ಹೇಳ್ತಾರೆ ನೇಹಮಾನಃ ಪ್ರಜಾ ಸರ್ಗಂ ಬದ್ಧೇಯಂ ಯದನುಗ್ರಹ ಯಾವತ್ ಸಖಾ ಸಖ್ಯುರಿ ವೇಷತೆ ಕೃತಃ ಪ್ರಜಾಭಿಸರ್ಗೇ ವಿಭಜಾಭಿ ಭೋಜನಂ ಅವಿಕ್ಲವಸ್ತೆ ಪರಿಕರ್ಮಣಿ ಸ್ಥಿತೋ ಮಾಮೇ ಸಮುನ್ನದ್ಧ ಮದೋಜಮಾನಿನಃ ಯಾವತ್ ಸಖಾ ಸಖ್ಯು ಇವ ಈಶತೆ ಕೃತಃ ಪ್ರಜಾಭಿಸರ್ಗೇ ವಿಭಜಾಭಿ ಭೋಜನಂ ಅವಿಕ್ಲವಹಾತೆ ಪರಿಕರ್ಮಣಿ ಸ್ಥಿತಃ ಮಾಮೇ ಸಮುನ್ನದ್ಧ ಮದಃ ಅಜಮಾನಿನಃ ಅದನ್ನೇ ಮುಂದುವರಿಸ್ತಾರೆ ತದ ಇದಾನೀಂ ಬಂಧಮೂಲ ಅಹಂಕಾರ ನಾಶಂ ಪ್ರಾರ್ಥಯಿತೆ ಇತ್ಯಾಹ ಮೊದಲೇನು ಕೇಳಿದರು ಮಮಕಾರ ಬರಬಾರ್ದು ಅಂತ ಕೇಳಿದರು ಈಗ ಅಹಂಕಾರ ಬರಬಾರ್ದು ಅಂತ ಹೇಳ್ತಾರೆ ಯಾವದಿತಿ ಈಶಾ ಯಥಾ ಸಖ ರಾಜಾದಿಹಿ ಸೋಕ್ತಕಾರಿಣ ಸಖ್ಯು ಜನಪದಾತ್ಯಧಿಕಾರಂ ದದಾತಿ ತಥಾತೆ ತ್ವಯಾ ಪ್ರಸಾವಿಸದ್ಯೆ ಕೃತಃ ಅಧಿಕೃತ ಒಬ್ಬ ರಾಜ ತನ್ನ ತನಗೆ ಬೇಕಾದವರಿಗೆ ಹೇಗೆ ಅಧಿಕಾರವನ್ನು ಹಂಚುತ್ತಾನೋ ಹಾಗೆ ಏನ್ ಮಾಡಿದ್ದೀನಿ ನೀನೀಗ ಪ್ರಜಾವಿಸರ್ಗೆ ಸೃಷ್ಟಿ ಕಾರ್ಯ ತನಗೆ ಕೊಡ್ತಾ ಇದ್ದೀನಿ ನೀನೀಗ ಯಾವತ್ ಸಖ ಸಖ್ಯುರಿವ ಈಶತೆ ಒಬ್ಬ ರಾಜನಾದವನು ತನ್ನ ಪ್ರಿಯನಾದವನಿಗೆ ಕೆಲಸ ಕೊಡ ಹಾಗೆ ನೀನು ಪ್ರಜಾವಿಸರ್ಗೆ ಪ್ರಜಾಸೃಷ್ಟಿ ಕಾರ್ಯದಲ್ಲಿ ನನಗೆ ಕೆಲಸ ಕೊಟ್ಟಿದ್ದೀಯ ಅದನ್ನು ನಾನು ಹೇಗೆ ಮಾಡಬೇಕು ಅಧಿಕೃತ ಅವಿಕ್ಲವ ತತ್ಪ್ರಸಾದ ದೈನ್ಯಹೀನ ತೇ ತವ ಪರಿಕರ್ಮಣಿ ಅದನ್ನು ಹೇಗೆ ಮಾಡಬೇಕು ನಾನು ಅವಿಕ್ಲವ ತೇ ಪರಿಕರ್ಮಣಿ ಸ್ಥಿತ ಪರಿಕರ್ಮ ಅಂದರೆ ಸೇವಾ ಜಗತ್ಸೃಷ್ಟಿಯಾದಿ ಸೇವಾ ಕಾರ್ಯವನ್ನು ಹೇಗೆ ಮಾಡ್ತೇನೆ ನಾನು ದೈನ್ಯವನ್ನು ಬಿಟ್ಟು ಮಾಡ್ತೇನೆ ಒಳ್ಳೆಯದು ಯಾವುದೇ ವಿಧವಾದ ನೋವನ್ನು ಹೊಂದದೇನೆ ಬೇಸರ ಇಲ್ಲದೆ ಮಾಡ್ತೇನೆ ಆದರೆ ತವೇದಂ ಪದಂ ತವಾ ಎಂ ಭೋಗ ಇತ್ಯಾದಿ ರೂಪಂ ಭೋಜನ ವಿಭಜಾಮಿ ಮತ್ತು ಭೋಜನವನ್ನು ಹಂಚುತ್ತೇನೆ ಎಲ್ಲರಿಗೂ ಕೂಡ ಪ್ರಜಾಭಿಸರ್ಗವನ್ನು ಮಾಡ್ತೇನೆ ಭೋಜನವನ್ನು ಬಡಿಸೋದು ಹೇಗೋ ಹಾಗೆ ಊಟವನ್ನು ಬಡಿಸ್ತೇನೆ ಬಡಿಸೋದು ಅಂದ್ರೆ ಏನು ಅಂದ್ರೆ ಅಧಿಕಾರವನ್ನು ಏನ್ ಮಾಡೋದು ಹಂಚೋದು ಎಲ್ಲರಿಗೂ ಕೂಡ ರುದ್ರದೇವರಿಗೆ ಈ ಕೆಲಸ ಇಂದ್ರದೇವರಿಗೆ ಎಲ್ಲ ಕೊಡ್ತೇನೆ ನಾನು ಅದನ್ನು ಪ್ರಜಾಭಿಸರ್ಗೆ ವಿಭಜಾಮಿ ಭೋಜನಂ ಅವಿಕ್ಲವಸ್ಥೆ ಪರಿಕರ್ಮಣಿ ಸ್ಥಿತ ಆದರೆ ಮಾಮೇ ಸಮುನ್ನದ್ಧ ಮದಃ ಅಜಮಾನಿನಃ ನನಗೆ ಮಾತ್ರ ಮದಃ ಮದನನ್ನು ಬರಬಾರ್ದು ಆ ರೀತಿ ಮಾಡು ಮೇ ಸಮುನ್ನದ್ಧ ಮದಃ ಸಮುನ್ನತೋ ಅಹಂಕಾರ ಜಗತ ಸೃಷ್ಟಾಹಂ ಇತ್ಯಾದಿ ಲಕ್ಷಣ ಮಾಭೂದಿತ್ಯನ್ವಯ ಇಂಥ ಕೆಲಸ ಮಾಡಕ್ಕೆ ಹೊರಟಾಗ ಏನು ಸಾಮಾನ್ಯವಾಗಿ ಬರತಕ್ಕಂಥ ಒಂದು ಅಹಂಕಾರ ಇದೆ ಅದು ಬರದಂತೆ ಮಾಡು ಭೋಸ್ವಾಮಿನ್ ಯಥಾ ಸಖ್ಯು ವ್ಯಾಪಾರೇ ಅಧಿಕೃತ ಸಖ ತಾತ್ಪರ್ಯ ತತ್ಕಾರ್ಯಂ ಕರೋತಿ ತಥಾ ಅಹಮಪಿ ತ್ವತ್ ಪ್ರಜಾಸರ್ಗೆ ಅಧಿಕೃತ ಯಾವತ್ ಜನ್ಯತೆ ಇತಿ ಜನ ಜನ್ಯ ಪದಾರ್ಥ ತಂ ವಿಭಜಾಮಿ ಎರಡು ರೀತಿ ಬಿಡಿಸ್ತಾರೆ ಒಂದು ಭೋಜನಂ ವಿಭಜಾಮಿ ಊಟ ಬಡಿಸ್ತಾ ಬಿಡಿಸ್ತೇನೆ ಇನ್ನೊಂದು ಭೋ ಪರಮಾತ್ಮನೇ ಜನಂ ವಿಭಜಾಮಿ ಆ ಜನಗಳನ್ನೆಲ್ಲ ನಾನು ವಿಭಾಗ ಮಾಡಿಬಿಟ್ಟು ಅವರವ್ರ ಕೆಲಸದಲ್ಲಿ ತೊಡಗಿಸಿಬಿಡ್ತೇನೆ ಅದೆಲ್ಲದನ್ನು ಮಾಡ್ತೇನೆ ಆದರೆ ಸುರ ನರ ತಿರ್ಯಗಾದಿ ರೂಪೇಣ ಉತ್ಪಾದಯಾಮಿ ತಾವತ್ ಸಮುನ್ನದ್ಧ ಮದೋ ಮಾಭೂದಿತಿ ಆದರೆ ಸಮುನ್ನದ್ಧ ಮದ ಮದ ಅಹಂಕಾರ ಉನ್ನದ್ಧ ಹೆಚ್ಚು ಅಹಂಕಾರ ಸಮುನ್ನದ್ಧ ಭಾರಿ ಅಹಂಕಾರದಿಂದ ಬೀಗಿ ಹೋಗೋದು, ಅದೆಲ್ಲ ಆಗಬಾರದು. ರಜಮಾನಿನಃ ಈ ರೀತಿಯಾಗಿ ಬ್ರಹ್ಮದೇವರನ್ನು ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಇದರಿಂದ ನಾವು ಏನು ತಿಳ್ಕೋಬೇಕಾಗ, ಯಾವುದೇ ಕೆಲಸಕ್ಕೆ ಹೊರಟಾಗ ಅಹಂಕಾರ ಮಮಕಾರ ಬರೋ ಸಂಭವ ಇರೋದ್ರಿಂದ ಅದು ಬರದಂತೆ ನೋಡ್ಕೊಂಡು ಕೆಲಸ ಮಾಡಬೇಕು ಅಂತ ಅರ್ಥ. ಯಾವುದೇ ಕೆಲಸ ಎರಡು ಸಂಭಾವಿತ ಸರಿ, ನಮಗೆ ಒಂದು ಗೊತ್ತು ತಂಡೆ ಸ್ನಾನ ಮಾಡಿ ನೆಗಡಿ ಆಗುತ್ತೆ, ಅದೆಲ್ಲ ಕೆಲವು ವಿಷಯ ಗೊತ್ತಿದೆ. ಅದೇ ರಿಸ್ಕ್ ಏನಿದೆ, ಯಾವುದೇ ಕೆಲಸ ಮಾಡಕ್ಕೆ ಹೊರಟಾಗ ಈ ರೀತಿ ಆಗುತ್ತೆ, ಅರ್ಥ ಆಯ್ತಾ? ಯಾವುದು ಆ ಒಂದು ಭಾವನೆ ಇರಬೇಕು, ಆ ಎಚ್ಚರ ಇದ್ದೇ ಬದುಕಬೇಕು ಅಂತ ಅರ್ಥ. ಅದಕ್ಕೆ ಭಗವದ್ಗೀತೆಯಲ್ಲಿ ನಿರ್ಮಮೋ ನಿರಹಂಕಾರ ಸಶಾಂತಿ ಮಧಿಗಚ್ಚತಿ, ಯಾರಿಗೆ ಅಹಂಕಾರ ಮಮಕಾರ ಇಲ್ಲ ಅವನು ಹೇಗಿರ್ತಾನೆ, ಇಲ್ಲಿ ಸುಖವಾಗಿರ್ತಾನೆ, ಮುಂದೆ ಮೋಕ್ಷಕ್ಕೆ ಹೋಗ್ತಾನೆ. ಇಲ್ಲೂ ಸುಖ ಅಲ್ಲೂ ಸುಖ, ಅದು ಬಂತು ಅಂದರೆ ಇಲ್ಲೂ ದುಃಖ ಹೊರಗೂ ದುಃಖ. ಅದನ್ನು ಗೆಲ್ಲೋದಕ್ಕೆ ಕಾನ್ಸಂಟ್ರೇಟ್ ಮಾಡಬೇಕಾದ ಆ ಬಗ್ಗೆ ಪ್ರತಿಯೊಂದು ಸಾಮಾನ್ಯವಾಗಿ ಬರೋದೇ ಅದು, ಮುಖ್ಯವಾಗಿ ಬರೋದೇ ಅದು. ನಾನು ಮಾಡಿದೆ, ನನ್ನದು ಕೊಟ್ಟೆ, ಇವೆರಡು ಸಹ, ಅಥವಾ ನಾನು ಮಾಡೋದಿಲ್ಲ ನನ್ನದು ಕೊಡೋದಿಲ್ಲ, ಅದರಲ್ಲೂ ಕೂಡ ಮಾಡೋದಿಲ್ಲ ಅಂಬಲ್ಲೂ ಅಹಂಕಾರ ಇದೆ. ನಾನು ಮಾಡೋದಿಲ್ಲ ಅದು ಕೃಷ್ಣ ಹೇಳ್ತಾರೆ, ಮಾಡೋದಿಲ್ಲ ಅಂತ ಹೇಳ್ತೀಯಲ್ಲ ಅದು ಅಹಂಕಾರ ಅಂತ ಹೇಳ್ತಾರೆ. ಅದು ಅಹಂಕಾರ ಮಾಶ್ರಿತ್ಯ ನಯೋತ್ಸೇತಿ ಮನ್ಯಸೆ, ಮಾಡೋದಿಲ್ಲ ಅಂಬುದು ಅಹಂಕಾರನೇ, ಮಾಡೋದಿಲ್ಲ ಅಂತ ಅಹಂಕಾರ ಯಾತಕ್ಕೆ? ನಾನು ಮಾಡೋದು ಬಿಡ ನನ್ನ ಕೈಲಿ ಇದೆ ಅಂತ ತಿಳ್ಕೊಂಡಾಗಾಯ್ತಲ್ಲ. ನಾನು ಮಾಡೋದಿಲ್ಲ ಅಂತ ಹೇಳಿದಾಗ ಏನಿದೆ, ಅವ್ರು ಹೇಳಿ ಕೆಲಸ ಡಿಸ್ಮಿಸ್ ಯಾವಾಗ ಮಾಡ್ತಾರೆ, ಹೇಳಿ ಕೆಲಸ ಮಾಡೋದಿಲ್ಲ ಡಿಸ್ಮಿಸ್ ಮಾಡ್ತಾರೆ ಅದಕ್ಕೆ? ಹೌದು, ನನ್ನ ಅದೇ ಅವನು ಏನು ತಿಳ್ಕೊಂಡಿದ್ದಾನೆ, ಈಗ ಬೇಕಾದ್ರೆ ಮಾಡ್ತೇನೆ ಸಾಕಾರ ಬಿಡ್ತೇನೆ. ಅಹಂಕಾರ ಎಷ್ಟು ಉನ್ಮತ್ತ ನೋಡಿದ್ರ, ಮಾಡೋದಿಲ್ಲ ಅಂತಾನೆ, ಅರ್ಥ ಆಯ್ತಾ? ನಾನು ಸಂಧ್ಯಾನೆ ಮಾಡೋದಿಲ್ಲ ಅಂದ್ರೆ ಅದೇ ಅಹಂಕಾರ. ಈಗ ದೇವ್ರ ಪೂಜೆ ಮಾಡಿ ಏಕಾದಶಿ ಮಾಡೋದಿಲ್ಲ, ಏನವು ಸೊಕ್ಕು ಅಂತ ಅರ್ಥ, ಸೊಕ್ಕು ಬಂದಿದೆ ಅದಕ್ಕೆ ಮಾಡೋದಿಲ್ಲ ಅಂತಾರೆ ಅಂತ ಅರ್ಥ ಆಯ್ತಾ? ಇನ್ನೊಂದು ಮಾಡ್ತಾನೆ, ನಾನೇ ಮಾಡಿಬಿಟ್ಟೆ, ಮತ್ತೊಂದು ಅಹಂಕಾರ ಮತ್ತೆ. ಸೊ ಮಾಡಿ ಅಹಂಕಾರ, ಬಿಟ್ಟ ಅಹಂಕಾರ, ಅದೇ ಅಹಂಭಾವ ಅಂದ್ರೆ ಅದೇ ಅಹಂಕಾರ ಅಂದ್ರೆ ಏನು ಅದಕ್ಕೆ? ಇವತ್ತು ಎರಡು ಹಾಗೆ, ಮಾಡೋದು ಒಂದು ಅಹಂಕಾರ, ಬಿಡೋದು ಒಂದು ಅಹಂಕಾರ. ಇವತ್ತು ಮಾಡಬಾರ್ದನ್ನು ಮಾಡಿದ್ರೂ ಅಹಂಕಾರ, ಮಾಡಬೇಕಾದ್ರೆ ಬಿಟ್ಟರೂ ಅಹಂಕಾರ. ಅದನ್ನೇ ಕೃಷ್ಣ ಎರಡನ್ನೂ ಹೇಳ್ತಾನೆ, ನಾನು ಮಾಡ್ತೀನಿ ಅಂತ ಹೇಳ್ಕೊಂಡು ಮಾಡಬೇಡ, ನಾನು ಮಾಡಬಲ್ಲೆ ಅಂತ ಬಿಡ್ಲಕ್ಕೂ ಹೋಗ್ಬೇಡ. ನಮ್ಮ ಸಂಧ್ಯಾ ನಮ್ಮ ಕೈಲಿದೆ, ಬಿಡ್ರಿ ಆಮೇಲೆ ಮಾಡಿದ್ರೆ ಆಯ್ತು ಅಂದ್ರೆ ಏನು ತಿಳ್ಕೊಂಡಿದ್ದೇವೆ ನಾವೀಗ? ನಮ್ಮ ಕೈಲಿದೆ ತಿಳ್ಕೊಂಡಾಗಾಯ್ತಲ್ಲ, ಈಗ ಅರ್ಜೆಂಟ್ ಇಲ್ಲ, ನಾನು ಮಾಡಿದ್ರೆ ಅದು ಬೇರೆ, ನಾನು ಮಾಡಿದ್ರೆ ಆಯ್ತು ಅಂತ ಹೇಳ್ತಾನೆ. ಇದರಲ್ಲೆಲ್ಲ ಎಷ್ಟು ದುರಹಂಕಾರ ಇದೆ. ಅದೇ ಆಫೀಸ್ ಕೆಲಸಕ್ಕೆ ಓಡ್ತಿರ್ತಾನೆ, 6 ಗಂಟೆಗೆ ಹೇಗೆ ಹೊರಗೆ ಕೊಡ್ಬೇಕು, 12 ಗಂಟೆಗೆ ದಿವಸ ಶಿಫ್ಟ್ಗೆ ಹೋಗ್ತಾನೆ 12 ಗಂಟೆಗೆ. ಅವ್ರು ಅನ್ಸೋದೇ ಇಲ್ಲ, ಯಾಕೆ ದೊಡ್ಡ ಕೆಲಸ ಇದೆ ಇಲ್ಲಿ ಮಾಡೋದಕ್ಕಾಗೋದಿಲ್ಲ ಅಂದ್ರೆ ನಮ್ಮ ಅಹಂಕಾರ ಹೇಗೆ ಎಕ್ಸಿಬಿಟ್ ಆಗುತ್ತೆ ಅಂತ ಹೇಳೋದ್ರಿಂದ ಯಾವುದೇ ಕಾರ್ಯದೊಳಗೆ ಭಾಗವತ ಕೊಡತಕ್ಕಂಥ ಎಚ್ಚರಿಕೆ ಇದು ಬರದಂತೆ ನೋಡ್ಕೋಬೇಕು. ಭಗವಾನ್ ಉವಾಚ ಏನು ಅವಿಕ್ಲವ, ವಿಕ್ಲವ ವಿಕ್ಲವ ಅವಿಕ್ಲವ, ವಿಕ್ಲವ ಅಂದ್ರೆ ಒಂದು ರೀತಿಯಾದ ಮನಸ್ಸಿನ ಉದ್ವೇಗಾದಿಗಳು, ಗೊತ್ತಾಯ್ತಾ? ಸಂಪ್ಲವ ವಿಪ್ಲವ ವಿಕ್ಲವ, ವಿಕ್ಲವ ಅಂತ ಹೇಳಿದ್ರೆ ಮಾಡೋದರಲ್ಲಿ ಒಂದು ರೀತಿ ಗೊಂದಲ, ಸೋಮಾರಿತನ, ತಪ್ಪು ತಿಳುವಳಿಕೆ, ಅದ್ಯಾವುದಿಲ್ಲದೆ ಮಾಡ್ತೇನೆ ಆಯ್ತಾ, ಸರಿ ಪರ್ಫೆಕ್ಟ್ ಮಾಡ್ತೇನೆ ನಾನು. ವಿಕ್ಲವ ಇಂಪರ್ಫೆಕ್ಷನ್, ಅವಿಕ್ಲವ ಪರ್ಫೆಕ್ಷನ್, ಅದೆಲ್ಲ ಇರುತ್ತೆ. ಆದ್ರೆ ಅಹಂಕಾರ ಬರೋ ಸಂಭವ ಇದೆ, ಅದ್ರ ಬಗ್ಗೆ ಎಚ್ಚರ ಕೊಟ್ಟರೆ ಸಾಕು. ಸ್ವಾಮಿ ಭಾವ ಬೇರೆ, ಅಹಂಕಾರ ಬೇರೆ. ಸ್ವಾಮಿ ಭಾವ ಇರ್ಬೋದು, ಅಧಿಕಾರಿ ಈ ಕೆಲಸ ಕೊಟ್ಟಿದ್ದಾರೆ ತಪ್ಪಲ್ಲ, ನಾನೇ ಅಧಿಕಾರಿ ನನ್ನ ಕೈಯಲ್ಲಿದೆ ಅದು ಅಹಂಕಾರ, ಗೊತ್ತಾಯ್ತಾ? ಅದನ್ನು ಮಾಡ್ತೇನೆ ನಾನು ಅಂತ ಹೇಳೋದು ತಪ್ಪಲ್ಲ, ಹೆಸರು ಕೇಳ್ತಾರೆ ಹೆಸರು ಹೇಳೋದು ತಪ್ಪಲ್ಲ, ನನ್ನ ಹೆಸರನ್ನು ಶುರು ಮಾಡಿದ್ರೆ ಪಂಚಿತ ಆಗುತ್ತೆ. ಅಲ್ಲಿ ಅಹಂಕಾರದ ಮಾತು ನೋಡಿ ಮಾಡ್ತಾನೆ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಹೇಳೋ ರೀತಿಯಲ್ಲಿ ನನಗೆ ಗೊತ್ತಿಲ್ಲ ಎಷ್ಟು ವಿನಯ ಇರುತ್ತೆ. ಸ್ಟೋನ್ ರಿವೀಲ್ಸ್, ಸ್ಟೋನ್ ರಿವೀಲ್ಸ್ ಕರೆಕ್ಟು, ಒಳಗಿರೋದೇನದು ಆ ಭಾವನೆ ಇರೋದು ಹಾಗೆ ಸ್ಟೋನಿಂದ ಗೊತ್ತಾಗುತ್ತಷ್ಟೇ. ಆದ್ದರಿಂದ ಆ ಭಾವನೆ ಅಹಂಕಾರದ ಭಾವನೆ ಎಂದೂ ಬರದಂತೆ ನೋಡ್ಕೋಬೇಕು. ಭಗವಾನು ವಾಚ, ಅದಕ್ಕೆ ಎಲ್ಲರೂ ಯಾರನ್ನು ಕೇಳಿ ಉಪನಿಷತ್ತಿನ ಹೇಳ್ತಾರೆ, ಯಾರು ಪ್ರಶ್ನೆಗೆ ಉತ್ತರ ಕೊಡಿ ಅಂದರೆ ಗೊತ್ತಿದ್ರೆ ಹೇಳ್ತೇನೆ ಕೇಳಿ ಅಂತ ಹೇಳ್ತಾರೆ. ಅಲ್ಲಿ ಹೇಳ್ಬೇಕಾದ್ರೆ ಫಸ್ಟ್ ಏನಿದೆ ಅವರಿಗೆ, ಗೊತ್ತಿದ್ರೆ ಹೇಳ್ತೇನೆ, ನೀ ಕೇಳ್ರಿ ಹೇಳೇ ಹೇಳ್ತೀನಿ ಅಂತ ಹೇಳೋದಿಲ್ಲ ಅವರು, ನೀ ಕೇಳ್ರಿ ಹೇಳ್ತೀರಿ. ಅದು ಷಟ್ಪ್ರಶ್ನೆ ಬಂತಲ್ಲ, 6 ಜನ ಬರ್ತಾರೆ ಉಪದೇಶ ಮಾಡಿ ಅಂತ ಕೇಳ್ತಾರೆ. ಇವರೇನಂತಾರೆ, ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲ, ನೀವು 1 ವರ್ಷ ವಾಸ ಮಾಡಬೇಕಿಲ್ಲಿ, ಗುರುಕುಲ ವಾಸ ಮಾಡಬೇಕು, ಅದರಲ್ಲಿ ನೀವೇನಾದರೂ ಗೆದ್ದರೆ ಹೇಳ್ತೇನೆ. ಆದರೆ ಗೊತ್ತಿದ್ರೆ ಹೇಳ್ತಾರೆ, ಮತ್ತಿಷ್ಟೆಲ್ಲ ಮಾಡಿ ಇಷ್ಟರ 1 ವರ್ಷ ಆದಮೇಲೆ ಗೊತ್ತಿದ್ರೆ ಹೇಳ್ತಾರೆ. ಅಂದರೆ ಅಲ್ಲಿಗೂ ಅವ್ರಿಗೆ ಏನು ಗ್ಯಾರಂಟಿ ಇದೆ, ಇವ್ರು ಕೇಳಿದ್ ಹೇಳೇ ಹೇಳ್ತೇನೆ ಅಂತ ಹೇಳೋದು ಸಾಧ್ಯ ಇಲ್ಲ. ಅದನ್ನೇ ಟೀಕಾರ ರಸಬ್ದಾಬ್ಧವು ಗಾಢಾಹ, ಹೊಸ ಟೀಕಾರ ಹೇಳ್ತಾರೆ ಈ ಮಾತನ್ನ. ವ್ಯಾಖ್ಯಾನ ಸುಧಾ ಗ್ರಂಥಕ್ಕೆಲ್ಲ ಸುಧಾ ಬರೆದಿದ್ದೆ ಅದಕ್ಕೋಸ್ಕರ ಅಂತ ಹೇಳಿದ್ರೆ, ಭಕ್ತಿಯಿಂದ ಬರೆದಿದ್ದೇನೆ ಹೊರತು ಅಹಂಕಾರದಿಂದ ಬರೆದಿಲ್ಲ ಅಂತ ಹೇಳ್ತಾರೆ. ನಾ ಮಾತ್ಸರ್ಯಾತ್ ನಾ ಚಪಲತಾ ದೋಷವಶತಃ, ಎಷ್ಟೋದ್ರೆ ನಾನು ಬರೀಬೇಕು ಅನ್ನೋ ಅಹಂಕಾರ ನನಗಿಲ್ಲ, ಅಥವಾ ಯಾವುದೋ ಕಾರಣದಿಂದ ಆಸಕ್ತಿ ಬದಲಾದವುಗಳಿಲ್ಲ, ಪ್ರತಿಷ್ಠೆ ಇತ್ಯಾದಿ ಬೇಕು ಅಂತೂ ಬರೆದಿಲ್ಲ, ನಾ ಪ್ರತಿಷ್ಠಾ ಕಾಮತಃ ಯಾವುದೂ ಇಲ್ಲ, ಕೇವಲ ಭಕ್ತಿಯಿಂದ ಬರೆದಿದ್ದೇನೆ ಅಂತ ಹೇಳ್ತಾರೆ. ಈ ಕಾರ್ಯ ಈ ಒಂದು ಭಾವ ಎಲ್ಲ ಕಾಲಕ್ಕೂ ಕೂಡ ಇದ್ರೆ ಅದು ಯಾವನಕ್ಕೆ ಕಾರಣ ಆಗೋದಿಲ್ಲ, ಬಂಧನಕ್ಕೆ ಕಾರಣ ಆಗೋದಿಲ್ಲ. ಭಗವಾನು ವಾಚ ಜ್ಞಾನಂ ಪರಮ ಗುಹ್ಯಮ್ಮೇ ಯದ್ವಿಜ್ಞಾನ ಸಮನ್ವಿತಂ ಸರಹಸ್ಯಂ ತತಂಗಂಚ ಗೃಹಾಣಗದಿತಂ ಮಯ. ಆಗ ಪರಮಾತ್ಮ ಹೇಳ್ತಾರೆ, ಈ ಜ್ಞಾನ ಈ ಅಹಂಕಾರ ಅಹಂಕಾರ ಬರೋದು ಯಾವಾಗ, ಜ್ಞಾನ ಇಲ್ಲದೆ ಹೋದ್ರೆ. ಆ ಜ್ಞಾನ ಹೇಳ್ತೇನೆ ಕೇಳಿ, ಅದು ಅಹಂಕಾರ ಅಹಂಕಾರ ಬರೋದೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ஞானம் பரமகுஹ்யம் மே எத்த விஜான சமன்வித்தம் பகவத்கீதையில பிறத்தல ஞானம் விஜான சகிதம் அந்த பிறத்தல இல்லை. ஹாக ஏன் ஹெழ்த்தேன் நானீக பரமகுஹ்யம் மே எத் விஜான சமன்வித்தம் பரமரகசியவாதந்த விஜானதிந்த கூடிரத்தக்கந்த சரஹசியம் ததங்கஞ்ச ரகசிய அது இன்ட்ரிகசீஸ் அந்தரல்ல ஹாக விஷய ஹெழது பேர இன்ட்ரிகசீஸ் ஹெழது பேர அதன் ஹெழ்த்தேன் ததங்கம் அதுக்கு பேக்காத உபகரணங்கள் அங்ககளிதில் அதன் ஹெழ்த்தேன் கிரகாண கதிதம்மயா அதனெல்ல ஹெழ்த்தேனே அதன் ஸ்வீகார மாடி அந்தி பிரம்மதேவரி பரமாத்ம ஞானோபதேசவன்னு மாடுத்தான் ஞானம் பரமகுஹ்யம்மே அல்லு கூட அஷ்டே இது பரமம் வச்ச பூய எஸ்தேகம் பிரியமானாய அக்ஷாபிஹத காமய இத்திதே இது குஹ்யதமம் சாஸ்திரம் இதமுக்தம் மயானக இல்லு பரமம் குஹ்யந்தே யத் விஜான சமன்விதம் ரகசியவாத பரமகோப்பியவாத ஜான சகிதவாத ரகசிய சமேதவாத அங்கதிந்த கூடித ஞானவன்ன நினைக்க ஹெழ்த்தேனே அதன் தில்கொளி யவானஹம் யதா பாவோ யத்ரூப குணகர்மகா ததைவ தத்துவ விஜானம் அஸ்துதே மதனுகிரஹாத் முதல்லேது யா வர இது ஃபஸ்ட்டு யாவானஹம் யதாபாவா அஹம் யாவான் நான் ஹேகித்தேனே யதாபாவா நன்ன ஸ்வரூப எந்தது யத்ரூப குணகர்மகா நன்ன ரூப யாவது குணகடு யாவது கர்மகடு யாவது தேவர் தன் பக்கி ஹெழ்த்தார் நான் யாரோ நன் ஸ்வபாவ எந்தது நன் ரூபகடு யாவது குணகடு யாவது நான் மாட்டக்கந்த காரியகடு யாவது அதேனிதே ததைவ தத்துவ விஜானம் மஸ்துதே ಎಲ್ಲ ತತ್ವಜ್ಞಾನ ನಿಮಗೆ ಬರಲಿ ಅಂತ ಹೇಳಿಬಿಡ್ತಾರೆ. ಎಲ್ಲ ತತ್ವಜ್ಞಾನ ನಿಮಗೆ ಬರಲಿ, ಮದನುಗ್ರಹ ಅನುಗ್ರಹ ಮಾಡಿದ್ದೇನೆ ಅದೆಲ್ಲ ಬರಲಿ. ಇದು ಬ್ರಹ್ಮದೇವರ ಸಿದ್ಧಿ, ಇದು ಹನುಮಂತನಾಗಿ ಮಾಡಿದ ಸೇವೆಯ ಫಲ. ಎಲ್ಲ ಸೇವೆಯ ಫಲವನ್ನು ಯಾವುದರಲ್ಲಿ ನಿರ್ಮಾಣ ಆಗಬೇಕಾದ ಜ್ಞಾನದೊಳಗೆ. ಜ್ಞಾನಕ್ಕಿಂತ ದೊಡ್ಡ ಆಸ್ತಿ ಇಲ್ಲ. ಇನ್ನೇನು ಕೊಟ್ಟರು ಕೂಡ ಭಿಕ್ಷೆ ಬಿಡ್ಬೋದು ನಾಳೆ ಅವನು. ಜ್ಞಾನ ಕೊಟ್ಟರೆ ಮಾತ್ರ ಕಷ್ಟ ಮೇಲೆ ಹೋಗ್ತಾರೆ. ಅದಕ್ಕೋಸ್ಕರ ಮದನುಗ್ರಹ ತತ್ವ ವಿಜ್ಞಾನಂ ತೇ ಅಸ್ತು, ತತ್ವ ವಿಜ್ಞಾನ ನಿಮಗೆ ಬರಲಿ. அஹமேவ ஆசமக்ரே ச நான்யத் யத் சதசத் பரம் பச்சாதஹம் த்வமேதத் ச யோவசிஷ்யேத சோஸ்ம்யஹம் ருதேர்த்தம் யத் ப்ரதீயேத ந ப்ரதீயேத சாத்மனி தத்வித்யாதாத்மனோ மாயாம் யதா பாசோ யதா தமஹா யதா மஹாந்தி பூதானி பூதேஷு சாவதேஷு ச பிரவிஷ்டானி அப்ரவிஷ்டானி ததா தேஷு நதேஷ்வஹம் ஏதாவதேவ ஜிக்ஞாஸ்யம் தத்வ ஜிக்ஞாசு நாத்மனஹ அன்வய வ்யதிரேகாப்யாம் யச்சாத் சர்வத்ர சர்வதா. இது நாக்ஸ்லோகண சதுஸ்லோகி பாகவத அந்த கரீத்தார். அகமேவ அசமேவாகிரேன்னு ஹெழுது இதுலிவரைக்கும் சர்வத்ர சர்வதா இந்த நாலு ஸ்லோகங்களே சதுஸ்லோகி பாகவத அந்த ஹெசரு. அஹம் ஏவா ஆசம் அக்ரேச்ச நா அந்யத் யத் சத் அசத் பரம் பச்சாத் அஹம் த்வம் ஏதச்ச யஹா அவசிஷ்யேத சஹ அஸ்மி அஹம் ருதே அர்த்தம் யத் ப்ரதீயேத ந ப்ரதீயேத ச ஆத்மனி தத்வித்யாத் ஆத்மனஹ மாயாம் யதா பாசஹ யதா தமஹ யதா மஹாந்தி பூதானி பூதேஷு உச்சாவசேஷு ச பிரவிஷ்டானி அப்ரவிஷ்டானி ததா தேஷு நதேஷு அஹம் ஏதாவத்தேவ ஜிக்னாஸ்யம் தத்துவ ஜிக்னாசுனா ஆத்மனஹ அன்வய வெதிரேகாபியாம் யா யத்ஸ்யாத் சர்வத்ர சர்வதா. இஷ்ட ஹெழ்த்தார். முதல்லதேனோ அகமேவ ஆசமக்ரேச்சா, அகமேவா நானேனே, அக்ரேச்சா முதலிகூ கூட எல்லா காலக்கு கூட நான் ஒப்பனே இரோனு. இதே வாசுதேவோவா இதமக்ரே ஆசீத், ஏகோ நாராயண ஆசீத், ஆசீத் உதாரகுடவா நிதிர் அப்ரமேயா. அதிஷ்டு ஜ்ஞானம். ಅಂದರೆ ದೇವರೊಬ್ಬನೇನೆ ಸರ್ವಕಾಲಕ್ಕೂ ಒಂದೇ ರೀತಿ ಇರತಕ್ಕಂಥವನು. ಇದು ಜ್ಞಾನದ ಮೊದಲ ಭಾಗ. ಇದು ಅಹಮಿತಿ ಅಗ್ರೇ ಸೃಷ್ಟೇಹೇ ಪ್ರಾಕ್ ಅಹಮೇವ ಆಸಂ. ಸೃಷ್ಟಿಯ ಮೊದಲಿಗೆ ನಾನೊಬ್ಬನೇ ಇದ್ದಿತ್ತು. ಚಶಬ್ದಾತ್ ಸದಸದ ಆಸೀತ್ ಕಾಲ ಪ್ರಕೃತ್ಯಾಧಿಕ ಮಹೂತ್. ಜೊತೆಗೆ ಉಳಿದವುಗಳು ಇದ್ದವು, ಹೇಗಿದ್ದು ಅವೆಲ್ಲ ಕೂಡ ಸುಪ್ತಾವಸ್ಥೆಯಲ್ಲಿದ್ದು, ಯಾವುದು ಕೂಡ ಏನಿಲ್ಲ, ಕಾರ್ಯ ಸುಮುಖವಾದ ರೀತಿಯಲ್ಲಿ ಇರಲಿಲ್ಲ, ಎಲ್ಲ ಆ ರೀತಿಯಾಗಿತ್ತು. ತಥಾ ಪ್ರಳಯೇ ಯತ್ ಕಾಲಕರ್ಮಾಧಿಕಂ ಅನ್ಯಥರೇಹೇ ಭಿನ್ನ ಮಹೂತ್ ತತ್ಪರಂ ಸ್ವತಂತ್ರಂ ನಾಸ. ಪರಮಾತ್ಮನಿಂದ ಭಿನ್ನವಾಗಿ ಕಾಲ ಕರ್ಮ ಎಲ್ಲವೂ ಇದ್ದವು, ಆದರೆ ಸ್ವತಂತ್ರವಾಗಿ ಮಾತ್ರ ಯಾರೂ ಇರಲಿಲ್ಲ. ಸ್ವತಂತ್ರವಾಗಿರೋದು ಯಾರು ಯಾವಾಗಲೂ ಕೂಡ ಪರಮಾತ್ಮ ಒಬ್ಬನೇ. ಕಿಂಚ ಮಯ ಆವೃತತ್ವೇನ ಮದಧೀನಮೇವ ಅಭೂತ್ ಸತ್ ಅಸತ್ ತತ್ಪರಂ. ಸತ್ತಾಗಲಿ ಅಸತ್ತಾಗಲಿ ಅದರ ಮೇಲಿಂದಾಗಲಿ ಯಾವುದೂ ಕೂಡ ನನ್ನಂತೆ ಇರಲಿಲ್ಲ. ಇತ್ತೊಂಬುದು ನಿಜ, ದೇವರಂತೆ ಇಲ್ಲ. ದೇವರಂತೆ ಇಲ್ಲ ಅಂದ್ರೆ ಏನು? ಸ್ವತಂತ್ರವಾಗಿ ಇಲ್ಲ. ಯಾವುದೂ ಇಲ್ಲ ಅಂದ್ಬಿಟ್ರೆ ಶೂನ್ಯವಾದ ಆದಾಗುತ್ತೆ. ದೇವರೊಬ್ಬನೇ ಇದ್ದ ಬೇರೆ ಯಾವುದಿಲ್ಲ, ಸೃಷ್ಟಿಯಲ್ಲಿಂದ ಮಾಡಿದ ಪರಮಾತ್ಮ ಅಂತ ಕೇಳಿದ್ರೆ ಆಗ ದೇವ್ರ ಪಕ್ಷಪಾತಿ ಆಗಿಬಿಡ್ತಾರೆ. ಎಲ್ಲ ಇತ್ತು ಕೆಲಸ, ಅಡಿಗೆವ್ರು ಕರೀತಾರೆ, ಅಲ್ಲಿ ಏನಿಲ್ಲ ಮನೆಯಾಗ ಅಂತ ಹೇಳ್ತಾರೆ. ಊಟಕ್ಕೆ ಏನಿಲ್ಲ, ಎಲ್ಲ ಪದಾರ್ಥಗಳಿದೆ, ಏನಾಗಿಲ್ಲ, ಅಡಿಗೆ ಆಗಿಲ್ಲ ಅಷ್ಟೆ. ಇಲ್ಲ ಊಟ ಇಲ್ಲ ಅಂದ್ಬಿಡ್ತಾರೆ, ಅಡಿಗೆವನು ಬರಲಿಲ್ಲ, ಊಟ ಇಲ್ಲ. ಊಟ ಫಾರಂ ತಗೋಬೇಕಾದ್ರೆ ಏನ್ ಮಾಡಬೇಕು, ಮಾಡೋನು ಒಬ್ಬನು ಬೇಕು. ಆ ರೀತಿ ಇತ್ತು ಎಲ್ಲ ಕೂಡ. ನಾನು ಮಾತ್ರ ಹೇಗಿದ್ದೆ, ಸ್ವತಂತ್ರನಾಗಿ. ನಾ ಅನ್ಯತ್, ಯತ್, ಸತ್, ಅಸತ್, ಪರಂ, ಅದೆಲ್ಲ ಹೇಗಿತ್ತು? ಪಶ್ಚಾತ್ ಅಹಂ ತ್ವಂ ಏತಚ್ಚ, ಪಶ್ಚಾತ್ ಅದಾದ ಮೇಲೆ ಅಹಂ ನಾನು ಮತ್ತು ಏತಚ್ಚ ಇದೆಲ್ಲವೂ ಕೂಡ ತ್ವಂ ನೀವು ಎಲ್ಲ ಒಬ್ಬೊಬ್ಬರೇ ಬಂದಿರಿ ಆಮೇಲೆ ಅದನ್ನು ಹೇಳ್ತಾರೆ. ಪಶ್ಚಾತ್ ಆಮೇಲೆ ಅಹಂ ತ್ವಮೇತಚ್ಚ, ನಾನು ಅನೇಕ ರೂಪಗಳನ್ನು ಅಹಂ ಅಂದ್ರೆ ಏನರ್ಥ? ವಾಸುದೇವಾದಿ ರೂಪಗಳನ್ನು ಪ್ರಕಟ ಮಾಡ್ತಾ ಹೋಗ್ತಾರೆ. ಅದು ಅಹಂ ವಾಸುದೇವಾದಿ ರೂಪಗಳನ್ನು ಅಭಿವ್ಯಕ್ತ. ಮೊದಲು ಒಂದೇ ರೂಪದಿಂದ ಪರಮಾತ್ಮ ಇದೆ, ಎಲ್ಲ ರೂಪನ ಏನ್ ಮಾಡಿದ್ದ? ಅಡಿಗೆ ಒಂದೊಂದೇ ಹೊರಗಾಕಿದ, ಫಸ್ಟ್ ಹೊರಗಾಗಿ ತನ್ನ ರೂಪಗಳನ್ನೇ. ಇತ್ತಂ ವಿಚಿಂತ್ಯ ಪರಮಃ ಸತು ವಾಸುದೇವ ನಾಮಾಬಭೂವ ನಿಜ ಮುಕ್ತಿ ಪದ ಪ್ರದಾತ, ಫಸ್ಟ್ ಅದು. ಆಮೇಲೆ ಏನಾಯ್ತು? ತ್ವಂ ನೀವು ಬಂದ್ರಿ, ನಾಭಿಕಮಲದಿಂದ ನೀವು ಹುಟ್ಟಿದ್ರಿ. ಯೋಗಶಿಷ್ಯೇತ ಸೋಸ್ಮ್ಯಹಂ ತೇ ಇದು ಪಶ್ಚಾತ್ ಸೃಷ್ಟ್ಯನಂತರಂ ಸ್ಥಿತಿಕಾಲೇ ತ್ವಂ ಅಹಂ ಏತತ್ ಜಗಚ್ಚ ಆಸಂ ಆಸಂ ಆಸೀತ್ ಫಲಿತವಾ ಏತಿ ಸ್ಥಿತಿಕಾಲೇ ಭೋಕ್ತಾಹಂ ಕರ್ತಾಹಂ ಇತಿ ಸ್ವಾತಂತ್ರ್ಯ ಪ್ರತೀತೇ ಸೃಷ್ಟೇ ಪ್ರಾಕ್ ಲಯಾನಂತರಂಚ ಅಸ್ಯ ಜಗತಃ ಸ್ವಾತಂತ್ರ್ಯಂ ಸ್ಯಾದಿತಿ ಚೇನ್ನ ತತ್ ಪ್ರತೀತೇ ಬುದ್ಧಿಮೋಹಮೂಲತ್ವಾತ್ ತದುಕ್ತಂ ವಿಷ್ಣೋರಥೀನಂ ಪ್ರಾಕ್ ಸೃಷ್ಟೇ ತಥೈವ ಚಲಯಾದನು ಅಸ್ಯ ಸತ್ವ ಪ್ರವೃತ್ತಿಯಾದಿ ವಿಶೇಷೇಣ ಅಧಿಗಮ್ಯತೆ ಸ್ವಾತಂತ್ರ್ಯಂ ಸ್ಥಿತಿಕಾಲೇ ತು ಕಥಂಚಿತ್ ಬುದ್ಧಿಮೋಹತಃ ಪ್ರತೀಯಮಾನಮಪಿ ತು ತಸ್ಮಾತ್ ನೈವ ಇತಿ ಗಮ್ಯತಾಮಿತಿ ಅನೇನ ಕಾಲತ್ರಯೇ ಸ್ವತಂತ್ರೋಹಂ ತ್ವದಾಧಿಕಂ ಸರ್ವಂ ಮದಧೀನಮೇವ ಇತ್ಯುಕ್ತಂ ಭವತಿ. ಅದೇನು ವಿಶೇಷ ಅಂದರೆ, ನಮಗೆ ಈ ಕಾಲದಲ್ಲಿ ಏನಾಗುತ್ತೆ, ಸ್ವಲ್ಪ ಅಹಂಕಾರ ಬರೋ ಸಂಭವ ಇದೆ. ಯಾಕೆ ಈ ನಮ್ಮ ಸ್ವತಂತ್ರ ಕಂಡ ಕಾಣುತ್ತೆ ನೋಡೋದಕ್ಕೆ, ನಾ ಇಷ್ಟಪಟ್ಟಾಗ ಮಾಡ್ತೇನೆ ಹಾಗೆಲ್ಲ ಕೂಡ. ಅದು ಸ್ವಲ್ಪ ಹಿಂದೋದ್ರೆ ಏನಾಗುತ್ತಾಗ, ಓ ಸೃಷ್ಟಿಕಾದ ಅವಸ್ಥೆ ಏನಾಗಿತ್ತು ಗೊತ್ತಾಗುತ್ತೆ. ಎಷ್ಟೊಂದು ಹೇಳ್ತೀವಿ, ಈಗೇನು ಹಾರಾಡ್ತಾ ಇದ್ದೆ, ಮೊದ್ಲು ಹೇಗಿದ್ದೆ ಗೊತ್ತಾ ಅಂತ ಹೇಳ್ತಾರಲ್ಲ, ಹಾಗೆ ಮೊದಲು ಹೇಗಿದ್ದೆ, ಮುಂದೆ ಆಗಿರುತ್ತೆ ಹುಷಾರು, ಏನೋ ಇದೆ ಮುಂದೋದ್ ಏನ್ ಮಾಡ್ತೀಯ, ಆ ಎಚ್ಚರ ಇರಬೇಕು. ಹಿಂದೆ ಹೇಗಿದ್ದೆ, ಮುಂದೆ ಹೇಗಿದೆ, ಅದು ಪರಮ ಸೃಷ್ಟಿ ನಾತೆ ಕೇಳ್ತಾನೆ ಅಂದ್ರೆ, ನೀವು ಎಲ್ಲರೂ ಹೇಗಿದ್ದಾಗ ಅರ್ಥ ಮಾಡಿಕೊಳ್ಳಿ. ಸ್ವಾತಂತ್ರ್ಯ ಇಲ್ಲ ಅಂತ ಸ್ಪಷ್ಟ ಗೊತ್ತಾಗ, ಪ್ರಳಯ ಕಾಲದಲ್ಲಿ ಹೇಗಿರ್ತೀರಿ ಯೋಚನೆ ಮಾಡಿ, ಈಗ ಏನಿದೆ ಈಗ ಅದೇ ರೀತಿ ಈಗ ಅಂತ ತಿಳ್ಕೊಂಡ್ರೆ ಜಾಣತಾನ. ಅದೇ ರೀತಿನ ಈಗಲೂ ನಾವು ಅಸ್ವತಂತ್ರರಾಗಿದ್ದೇವೆ, ಮುಂದು ಅಸ್ವತಂತ್ರರು ಹಿಂದೂ ಅಸ್ವತಂತ್ರರು. ಆದ್ರೆ ಈಗ ಮಾತ್ರ ಸ್ವಾತಂತ್ರ್ಯ ಭ್ರಮೆ ಬಂದಿದೆ. ಆ ಭ್ರಮೆ ಹೋಗ್ಬೇಕಾದ್ರೆ ಮಕ್ಕಳಿಗೆ ಹಾಗೆ ತಾನೇ ಬಂದಿರೋದು ಇವತ್ತು. ಏನ್ ಮಹಾ ಮಾಡಿದ್ದು ನೀವೀಗ ಆ ಥರ? ಓ ನಾವು ನನಗೆ ಬರಲ್ವಾ ನೋಡಿ, ನಿಮಗಿಂತ ನಾನೇ ಗಟ್ಟಿಪುಟ್ಟಾಗಿದ್ದೇನೆ. ಬೆಳೆಸಿದ್ದವರು ಪಾಪ, ನಿಮ್ಗೆ ನಾನೇ ಗಟ್ಟಿಪುಟ್ಟಾಗಿದ್ದೇನೆ. ವಯಸ್ಸಾದಾಗ ಏನು ಡಿಸ್ಕಾರ್ಡ್ ಮಾಡ್ತಾರೆ, ನಾಲ್ಕು ದಿವಸ ತಾನೇ ಸ್ವತಂತ್ರ, ಆಮೇಲೆ ತನಗಾದಾಗ ಪಜೀತಿ ಬಿಡ್ತಾರೆ. ಆ ಕಾಲಕ್ಕೆ ಉನ್ಮತ್ತ, ಯಾರು ಕೇಳ್ತಾರೆ ಏನು, ಹಾಗೆ ಬಾಯಿ ಬಂದು ಮಾತಾಡ್ಬಿಡ್ತಾನೆ, ಮುಂದಿನ ಮರ್ತು ಬಿಟ್ಟಿರ್ತಾನೆ, ಹಿಂದಿನ ಮರ್ತು ಹಿಂದಿನ ಜ್ಞಾಪಕ ಇಲ್ಲ, ಮುಂದಿನ ತಿಳಿದಿಲ್ಲ. ಆಗಿರೋದ್ರ ಬಗ್ಗೆ ಅಹಂಕಾರ, ಅದಾಗಬಾರದು ಅಂತ ಹೇಳಿ ಹಿಂದಿನ ಎಲ್ಲ ಪರಮಾತ್ಮ ಸೃಷ್ಟಿಯನ್ನ ಪ್ರಳಯವನ್ನ ತಿಳಿಸಿ ಜೀವರ ಪರಿಸ್ಥಿತಿನ ಅರ್ಥ ಮಾಡಿಕೊಡ್ತಾರೆ. ಅನೇನ ಕಾಲತ್ರಯೇಪಿ ಸ್ವತಂತ್ರೋ ಅಹಂ, ಹಿಂದಿನ ಕಾಲ, ಮುಂದಿನ ಕಾಲ, ಈಗಿನ ಕಾಲ, ಮೂರು ಕಾಲಗಳಲ್ಲಿ ಸ್ವತಂತ್ರ ಯಾರು? ನಾನು. ತ್ವದಾಧಿಕಂ ಸರ್ವಂ ಮದಧೀನಮೇವ ಇತ್ಯುಕ್ತಂ ಭವತಿ, ನೀವೆಲ್ಲ ನನ್ನಿಂದ ಹುಟ್ಟಿ ಬಂದವರಾದ್ರಿಂದ ಅಧೀನರು ಅಂತ ಹೇಳಿ ತಿಳ್ಕೊಳ್ಳಿ ಅಂತ ಮೊದಲನೇದು. ಇದರಿಂದ ಏನಾಯಿತು? ಮೊದಲಿಗೆ ಯಾರು ತಮ್ಮ ಅಸ್ವಾತಂತ್ರ್ಯ ಜ್ಞಾನ ತಿಳ್ಕೊಂಡಿರ್ತಾರೋ ಅವ್ರಿಗೇನು ಬರೋದಿಲ್ಲ, ಅಹಂಕಾರ ಬರೋದಿಲ್ಲ. ಅಲ್ಲಿಗೆ ಅಪ್ಲಿಕೇಶನ್ ಇದೆ. ಚತುಶ್ಲೋಕಿ ಭಾಗವತಕ್ಕೂ ಬ್ರಹ್ಮದೇವರ ಪ್ರಶ್ನೆಗೆ ಏನು ಉತ್ತರ ಅಂದರೆ, ಅಸ್ವಾತಂತ್ರ್ಯ ಜ್ಞಾನ ಇಲ್ಲದೆ ಹೋದಾಗ ಶುರುವಾಗುತ್ತೆ ಅಹಂಕಾರಾದಿಗಳು. ಸ್ವತಂತ್ರರಲ್ಲ ಅಂತ ಗೊತ್ತಾರ ಏನು ಮಾಡ್ತಾರಾಗ, ನಷ್ಟ ಸರಡರಾಗ್ತಾರೆ. ಆ ಜ್ಞಾನ ನಮಗಿದ್ರೆ ಸಾಕು, ಭಕ್ತಿ ಬರಲಿಕ್ಕೆ ಇನ್ನೇನು ಬೇಕಾಗಿಲ್ಲ. ಅಸ್ವಾತಂತ್ರ್ಯ ಜ್ಞಾನ ಬಂದ್ರೆ ಸಾಕು, ಭಕ್ತಿ ಬಂದ್ಬಿಡುತ್ತೆ ತಕ್ಷಣ. ಸೋಸ್ಮ್ಯಹಂ ಕೃತೇರ್ಥಂ ಯತ್ ಪ್ರತೀಯೇತ ನ ಪ್ರತೀಯೇತ ಚಾತ್ಮನಿ ತದ್ವಿದ್ಯಾದ ಆತ್ಮನೋ ಮಾಯಾಂ ಯಥಾ ಭಾಸೋ ಯಥಾ ತಮಃ ಅಸ್ವತಂತ್ರಸ್ಯ ಪ್ರಕೃತ್ಯಾದೇಹೇ ಸ್ವರೂಪಂ ಉಪದಿಶತಿ ಇತ್ಯಾಹ ಋತೇರ್ಥಮಿತಿ. ಈಗ ಅಸ್ವತಂತ್ರಾದ ಪ್ರಕೃತಿಗಳ ಸ್ವರೂಪ ಏನು ಅಂದರೆ, ಯದ್ವಸ್ತು ಆಪ್ತಕಾಮಸ್ಯ ಮಮಾರ್ಥಂ ಪ್ರಯೋಜನಂ ವೃತೇ ಸರ್ವತ್ರ ವೇದಾದಿಷು ಪ್ರತೀಯೇತ ಋತೇ ಅರ್ಥಂ ಯತ್ ಪ್ರತೀಯೇತ. ಋತೇ ಅರ್ಥಂ, ಪರಮಾತ್ಮನ ವಿಚಾರವನ್ನು ಮರೆತು ಏನಾದ್ರು ಅರ್ಥ ಮಾಡಿಕೊಂಡ್ರೆ ಅದಕ್ಕೇನೂ ಅರ್ಥ ಇಲ್ಲ. ನ ಪ್ರತೀಯೇತ ಚಾತ್ಮನಿ ಯಚ್ಚಾತ್ಮನಿ ಮಯಿ ಬಾಧಕಂ ನ ಪ್ರತೀಯೇತ್ ಈಶ್ವರಸ್ಯ ಜೀವ ಪ್ರಕೃತಿಭ್ಯಾಂ ಅರ್ಥೋ ಬಾಧಶ್ಚಸ್ತಃ. ನೀವು ಕೃಷಿ ಹೇಳ್ತಾನೆ ಮತ್ತೆ ಋತೇ ಅರ್ಥಂ ಯತ್ ಪ್ರತೀಯೇತ. ಒಂದೊಂದು ವಾಕ್ಯ ಚತುಶ್ಲೋಕಿ ಭಾಗವತ ಅಂದ್ರೆ ಸೂತ್ರ ಇದ್ದಾಗಾದ್ರಿಂದ ಅನೇಕ ಅರ್ಥಗಳು. ಋತೆ ಅರ್ಥ ಅಂದ್ರೆ ಪ್ರಯೋಜನ, ಋತೆ ಅಂದ್ರೆ ಪ್ರಯೋಜನವಿಲ್ಲದೇನೆ. ಯತ್ ಪ್ರತೀಯೇತ ನಾನು ಯಾವ ಪ್ರಯೋಜನ ಸೃಷ್ಟಿಯಾದಿಗಳನ್ನು ಮಾಡ್ತೇನೆ. ಆದರೆ ಪ್ರತಿಯೊಬ್ಬರಿಗೂ ಏನಿದೆ, ಒಂದು ಪ್ರಯೋಜನ ಇದೆ. ಪ್ರತಿಯೊಬ್ಬರಿಗೆ ಏನು ಪ್ರಯೋಜನ ಇದೆ? ಮುಕ್ತರಾಗಿಲ್ಲ, ಮುಕ್ತರಾಗಬೇಕು. ಆನಂದ ಪೂರ್ತಿಯಾಗಿಲ್ಲ, ಆನಂದ ಪೂರ್ತಿಯಾಗಬೇಕು. ಮಹಾಲಕ್ಷ್ಮಿಗೆ ದೇವರು ಪರಮಾನುಗ್ರಹ ಬೇಕು. ಎಲ್ಲರಿಗೊಂದು ಪ್ರಯೋಜನ ಇದೆ, ನನಗೆ ಮಾತ್ರ ಏನಿಲ್ಲ ಪ್ರಯೋಜನ, ಹೆಸರೇ ಇಲ್ಲ. ಅಪ್ರಯೋಜನವತ್ವ ಬ್ರಹ್ಮಸೂತ್ರದಲ್ಲಿ ದೊಡ್ಡ ವಿಷಯ ಅದು. ಅದೇ ರೀತಿ ಈಶ್ವರ ದೇವ ಪ್ರಕೃತಿಭ್ಯಾಮ ಅರ್ಥೋ ಬಾಧಸ್ಥ ನ ಪ್ರತಿಯೇತ ಚಾತ್ಮನಿ ತದ್ವಸ್ತು ಆತ್ಮನಃ ಪರಮಾತ್ಮನಃ ಮಾಯಾಂ ವಿದ್ಯಾದಿತ್ಯನ್ವಯ ಮಾಯೇತಿ ನೇಂದ್ರಜಾಲ ಮುಚ್ಚತೆ ಕಿಂತು ಜೀವ ಪ್ರಕೃತಿ ಇವ ಇತ್ಯಾಹ ತದ್ವಿದ್ಯಾತ್ ಆತ್ಮನೋ ಮಾಯಾಂ. ಇದೆಲ್ಲ ಏನಿತು ಅಂದರೆ ಪರಮಾತ್ಮನ ಮಾಯೆ. ಇದು ಅದ್ವೈತಗಳು ಏನು ಮಾಡಿಬಿಡ್ತೀವಿ, ಎಲ್ಲ ದೇವರ ಮಾಯೆ ಅಂತ ಹೇಳ್ತಾರೆ. ಮಾಯೆ ಅಂದರೆ ಅವಿದ್ಯಾ ಇತ್ಯಾದಿ, ಅದಲ್ಲ. ಮಾಯಾ ಅಂದರೆ ದೇವರ ಇಚ್ಛೆ ಇದು. ದೇವರ ಇಚ್ಛೆಯಿಂದಾಗಿ ಪರಮಾತ್ಮ ಯಾರ್ಯಾರು ಏನೇನು ಕೊಡಬೇಕು ಅದನ್ನೆಲ್ಲ ಕೊಡ್ತಾ ಹೋಗ್ತಾನೆ. ಆ ಏನು ಬೇಕಾದ ಕಾಂಟೆಕ್ಸ್ಟ್ ಬೇರೆ ಬೇರೆ ಇರ್ತದೆ. ಆತ್ಮ ಮಾಯ ಶಬ್ದಕ್ಕೆ ಬೇರೆ, ಜೀವರಿಗೆ ಮಾಯೆ ಬೇರೆ. ಅನಾದಿ ಮಾಯ ಅಂದ್ರೆ ನಮಗೆ ಅರ್ಥ ಬೇರೆ. ಅನಾದಿ ಮಾಯೆಯ ಸುಪ್ತ ಯದಾ ಜೀವ ಪ್ರಬುದ್ಧತೆ, ಜೀವನಿಗೆ ಅನಾದಿ ಕಾಲದ ಮಾಯೆ ಇರುತ್ತೆ. ಈ ಅರ್ಥ ಬೇರೆ. ಇಲ್ಲಿ ಮಾಯೆ ಅಂದ್ರೆ ಅಜ್ಞಾನ ಇರುತ್ತೆ ಅಂತ ಅರ್ಥ. ಯಾರ ಬಗ್ಗೆ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ ಅನ್ನೋದ್ರ ಮೇಲೆ ಮಾಯಾ ಶಬ್ದ ಅರ್ಥ ಮಾಡ್ಕೋಬೇಕೇ ಹೊರತು, ಮಾಯಾ ಅಂದ ತಕ್ಷಣ ಗೊತ್ತಿರೋದು ಅರ್ಥ ಅದೊಂದೇ ಅರ್ಥ ಇಟ್ಕೊಳಕ್ ಹೋಗ್ಬಾರ್ದು ಯಾವಾಗಲೂ ಕೂಡ. ಅದೇ ಹರಿ ಶಬ್ದಕ್ಕೆ ಎಷ್ಟು ಅರ್ಥ ಇದೆ? ಕೃಷ್ಣ ಅಂತ ಅರ್ಥ, ನಾರಾಯಣ ಅಂತ ಅರ್ಥ, ಕುದುರೆ ಅಂತ ಅರ್ಥ, ಕಪ್ಪೆ ಅಂತ ಅರ್ಥ, ಸಿಂಹ ಅಂತ ಅರ್ಥ. ಇವೆಲ್ಲ ಅರ್ಥಗಳನ್ನ ಎಲ್ಲ ತೊಗೊಂಡು ಹರಿದೇವ ಪರ ಅಂತ ಹೇಳಿದಾಗ ಏನು ಅರ್ಥ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ? ಹರಿ ನಾರಾಯಣ ಅಂತ ಅರ್ಥ ಮಾಡ್ಬೇಕು, ಆ ಪ್ರಸಂಗ ನೋಡಿ ಅರ್ಥ ಮಾಡ್ಬೇಕು. ಅದು ತುಂಬಾ ಜನ ಹೇಳಿದ್ರೆ ಸೈಂಧವ ಶಬ್ದಕ್ಕೆ ಎಷ್ಟು ಅರ್ಥ ಇದೆ? ಸೈಂಧವ ಶಬ್ದ ಕುದುರೆ ಅಂತ ಅರ್ಥ ಇದೆ. ಆಮೇಲೆ ಸಿಂಧು ದೇಶದವನು ಅಂತ ಅರ್ಥ ಇದೆ. ಸೈಂಧವ ಜಯದ್ರಥ ಯಾರು? ಸೈಂಧವ ಅವನು, ಸೈಂಧವ ವಧೆ, ಸಿಂಧು ದೇಶದವನು. ಆಮೇಲೆ ಕುದುರೆ, ಸಿಂಧು ದೇಶದ ಕುದುರೆ ಬಹಳ ಪ್ರಸಿದ್ಧ ಅಂತ. ಸೈಂಧವ ಅಂದ್ರೆ ಸಿಂಧು ಕುದುರೆ ಅಂತ ಅರ್ಥ. ಸೈಂಧವ ಅಂದ್ರೆ ಲವಣ, ಉಪ್ಪು. ಊಟ ಕುದಿದ್ರೆ ಸೈಂಧವನ್ ತಗೊಂಡ್ ಬಾ ಅಂತ ಹೇಳಿದ. ಕುದುರೆ ತಲ್ಲಿಸ್ಬಿಟ್ಟ, ದೊಡ್ಡ ಕುದುರೆ ತಂದ್ಬಿಟ್ಟ ಬಂದು. ಊಟ ಬಿಟ್ಟು ಎದ್ದು ಹೋಗ್ತಾರೆ ಅಷ್ಟೇ, ಓಡಿಬಿಟ್ಟು. ಅಲ್ಲಿ ಏನ್ ಮಾಡ್ಬೇಕಾ? ಪ್ರಸಂಗ ನೋಡಿ, ಉಪ್ಪು ತರಬೇಕು. ಅಲ್ಲಿ ಒಳ್ಳೆ ಡ್ರೆಸ್ ಮಾಡ್ಕೊ, ಅಲಂಕಾರ ಮಾಡ್ಕೊಂಡು ತಗೊಂಬಾ ಅಂತ ಹೇಳಿ, ಸೈಂಧವನ್ ತಗೊಂಡ್ಬಾ ಅಂತ ಹೇಳಿದ. ಉಪ್ಪಿನ ಪಾತ್ರೆ ತಂದುಬಿಟ್ರೆ ಆ ಕುದುರೆನೇ ತರಬೇಕಾಗ. ಅರ್ಜುನ ಸೈಂಧವನ್ನು ಕೊಂದ ಅಂತ ಹೇಳಿದ್ರು. ಅಲ್ಲೇನ್ ಮಾಡ್ಬೇಕಾಗ? ಓ ಜಯದ್ರಥ. ಆ ಪ್ರಸಂಗ ನೋಡ್ಕೊಂಡು ಅರ್ಥ ಮಾಡ್ಬೇಕು. ಅದಕ್ಕೇನೆ ಒಂದು ಅರ್ಥ ಇರೋದು ಡಿಕ್ಷನರಿ ಆ ರೀತಿ ಆಗಿದ್ರೆ ಡಿಕ್ಷನರಿ ಎಲ್ಲ ಓದ್ಬಿಡೋದಾಗಿತ್ತು. ಡಿಕ್ಷನರಿ ಎಲ್ಲ ಶಬ್ದಗಳಿರೋದ್ರಿಂದ ಎಲ್ಲ ಗೊತ್ತು, ಡಿಕ್ಷನರಿ ಇಟ್ಕೊಂಡ್ಬಿಟ್ರೆ ಮುಗಿದೋಯ್ತು. ಆದ್ರೆ ಏನ್ ಬೇಕು ಅದಕ್ಕೆ? ಎಲ್ಲ ಪದಾರ್ಥ ಇದ್ರೂ ಊಟ ಅಲ್ಲ ಅದು. ಏನಾಗ್ಬೇಕು ಅದಕ್ಕೆ? ಅದನ್ನು ಶೇಪ್ ಕೊಡ್ಬೇಕು, ಹೇಗೆ ಪಾಕ ಮಾಡಬೇಕು. ಎಲ್ಲ ವಿಷಯ ಗೊತ್ತಿದೆ, ಅಪ್ಲಿಕೇಶನ್ ಇರುತ್ತೆ, ಬಹಳ ಮುಖ್ಯ. ಅದು ಅವ್ರು ಮಾಡ್ಕೊಳ್ಳೋದು ಏನ್ ಮಾಡ್ಬಿಡ್ತಾರೆ? ಎಲ್ಲೆಲ್ಲೋ ಮಾಡೋದ್ರಿಂದ ದಾರಿ ತಪ್ಪಿ ಹೋಗುತ್ತೆ. ಏನ ಮಾಯ? ಅದು ಹೇಳಿದ್ದಲ್ಲ, ಅವಿದ್ಯ. ಅವಿದ್ಯ ಅದು ನಮ್ಮ ಪ್ರಕಾರ ಮಾಯ ಕೆಟಗರಿನೇ. ಮಹಾಲಕ್ಷ್ಮಿ ನಮ್ಮಲ್ಲೂ ಮಾಡ್ಕೊತೀವಿ. ನಮ್ಮಲ್ಲೂ ಮಾಯಾ ಶಬ್ದಕ್ಕೆ ಏನೋ ಲಕ್ಷ್ಮಿ ಅಂತ ಅರ್ಥ ಇದೆ. ಚೇತನ ಪ್ರಕೃತಿನ ಮಾಯ ಅಂತ ಕರಿತೇವೆ ನಾವು. ಅರ್ಥ ಆಯ್ತಾ? ಆ ಅರ್ಥನೂ ಇದೆ. ಮಾಯಾ ಶಬ್ದ, ಮಾಯಾದೇವಿ ದೇವರ ಹೆಸರೇ ಇದೆ. ಮಹಾಲಕ್ಷ್ಮಿಗೆ ವಾಸುದೇವನ ಪತ್ನಿ ಹೆಸರು ಮಾಯಾ ಅಂತಾನೆ ಇರೋದು. ಅದೇನು ತಪ್ಪಲ್ಲ, ಅದು ಸಂದರ್ಭನೂ ಹೇಳಬೇಕಷ್ಟೆ. ಅವ್ರನ್ನೇ ಕೇಳಬೇಕು ಅದೊಂದು ಯಾಕೆ ಹೇಳ್ತೀರಿ ಅಂತ. ಅಲ್ಲೇನು ತಗೋತಿರೋದು ಅವರೇ, ಆದ್ರಿಂದ ಅದನ್ನು ಹೇಳಬೇಕಷ್ಟೆ. ಯದ್ವಸ್ತು ಆಪ್ತಕಾಮಸ್ಯ ಮಮ ಅರ್ಥಂ ಪ್ರಯೋಜನ ಮೃತೆ ಸರ್ವತ್ರ ವೇದಾದಿಷು ಪ್ರತಿಯೇತ ಯಚ್ಚ ಆತ್ಮನಿ ಬೈ ಬಾಧಕಂ ನ ಪ್ರತಿಯೇತ ನಹಿ ಈಶ್ವರಸ್ಯ ಜೀವ ಪ್ರಕೃತಿಭ್ಯಾಮ ಅರ್ಥೋ ಬಾಧಸ್ಥ ತದ್ವಸ್ತು ಆತ್ಮನಃ ಪರಮಾತ್ಮನಃ ಮಾಯಾಂ ವಿದ್ಯಾದಿತ್ಯನ್ವಯ. ಇದಿಷ್ಟು ಕೂಡ ಪರಮಾತ್ಮನ ಮಾಯೆ ಅಂತ ತಿಳ್ಕೊಳ್ಬೇಕು. ತಕ್ಷಣ ಬರೀತಾರೆ ಮಾಯೇತಿ ನಾ ಇಂದ್ರಜಾಲ ಮುಚ್ಚತೆ. ಮಾಯಾ ಅಂದ್ರೆ ಇಂದ್ರಜಾಲ ಅಲ್ಲ, ಕಿಂತು ಜೀವ ಪ್ರಕೃತಿ ಏವ ಇತ್ಯತಃ. ಜೀವನಿಗೂ ಮಾಯಾ ಅಂತ ಹೆಸರು, ಪ್ರಕೃತಿಗೂ ಮಾಯಾ ಅಂತ ಹೆಸರು. ಎಷ್ಟು ಕಡೆ ಮಾಯಾ ಶಬ್ದಕ್ಕೆ ಅರ್ಥ ಬರುತ್ತೆ ಅದನ್ನೆಲ್ಲ ಆಚಾರ್ಯ ಕೋಟ್ ಮಾಡಿಬಿಡ್ತಾರೆ. ಎಷ್ಟು ಕಡೆ ಮಾಯಾ ಶಬ್ದ ಉಪಯೋಗಿಸ್ತಾರೆ ಅಂತೆ. ಯಥಾ ಯಥಾರ್ಥತ್ವೇನೈವ ಸತ್ಯತ್ವೇನೈವ ಪ್ರತೀಯಮಾನ ಆಭಾಸ ತಮಃ ಪ್ರತಿಬಿಂಬಭೂತೋ ಜೀವ ಯಥಾ ಯಥಾರ್ಥತ್ವೇನೈವ ತಮಃ ಅಜ್ಞಾನ ಹೇತು ಮೂಲ ಪ್ರಕೃತಿಶ್ಚ ಮಾಯಾ ಇತ್ಯುಚ್ಯತೆ. ಯಥಾ ಆಭಾಸ ಯಥಾ ತಮಃ, ಯಥಾ ಆಭಾಸ ಯಥಾ ತಮಃ ಅಂತ ಹೇಳಿದರು. ಆಭಾಸ ಅಂದ್ರೇನು, ತಮ ಸಮ ಅಂದ್ರೇನು ಅಂತ ಹೇಳುತ್ತಾರೆ. ಮಮ ಪ್ರತಿಬಿಂಬಭೂತ ಜೀವ ಪರಮಾತ್ಮನ ಏನಾಗಿದ್ದಾನೆ? ಪ್ರತಿಬಿ ಆಭಾಸ ಏವಚ ಬ್ರಹ್ಮಸೂತ್ರ. ಜೀವ ಪರಮಾತ್ಮನ ಏನಾಗಿದ್ದಾನೆ? ಪ್ರತಿಬಿಂಬವಾಗಿದ್ದಾನೆ ಅಷ್ಟೇ. ಪ್ರತಿಬಿಂಬವಾದ ಜೀವ ಒಂದರ್ಥ. ಯಥಾ ತಮಃ, ತಮ ಅನ್ನೋದು ಪ್ರಕೃತಿ. ತಮಸ್ಸು ಅಂತ ಹೇಳಿದ್ರೆ ತಮಸ್ಸು ಸತ್ವ ರಜಸ್ ಎಲ್ಲ ಉಪಲಕ್ಷಣ ಮಾಡ್ಕೊಂಡ್ಬಿಟ್ಟಾಗ ಒಟ್ಟರ್ಥ ಏನದಕ್ಕೆ? ಪ್ರಕೃತಿ ಅಂತ ಅರ್ಥ. ಯಥಾ ಆಭಾಸ ಯಥಾ ತಮಃ, ಆತ ಜೀವ ಮತ್ತು ಪ್ರಕೃತಿ ಎಲ್ಲ ಯಾರ ಇಚ್ಛೆಗೆ ತಕ್ಕಂತೆ ವರ್ತಿಸಬೇಕು? ಪರಮಾತ್ಮನ ಇಚ್ಛೆಗೆ ತಕ್ಕಂತೆ ವರ್ತಿಸಬೇಕೇ ಹೊರತು ಬೇರೆ ಅಲ್ಲ. ಮುಖ್ಯತೋ ವಿಷ್ಣು ಶಕ್ತಿರಿಹಿ ಮಾಯಾಶಬ್ದೇನ ಭಣ್ಯತೆ. ವಿಷ್ಣುವಿನ ಇಚ್ಛೆಗೆ ವಿಷ್ಣುವಿನ ಶಕ್ತಿಗೆ ಮಾಯಾ ಅಂತ ಹೆಸರಿದೆ. ಉಪಚಾರತಸ್ತು ಪ್ರಕೃತಿ, ಅನಂತರ ಪ್ರಕೃತಿ ಅಂತ ಅರ್ಥ ಇದೆ. ಜೀವ ಅಂತೂ ಅರ್ಥ ಇದೆ. ಇತಿ ವಚನಾತ್ ಅದು ಕೊಟ್ಟ ಅರ್ಥ ಹೇಳ್ತಾರೆ. ಯಥಾ ಛತ್ರಸರಾಧ್ಯಾಹ ರಥಸ್ಥಾಪಿ ರಥಿನೋ ನೋಚ್ಯಂತೆ ತಥಾ ಜೀವ ಪ್ರಕೃತಿ ಕರ್ಮಕಾಲಾಹ ಸದಾಮಯಿ ವರ್ತಮಾನ ಅಪಿ ಜೀವೇನ ಜೀವನಾಭಾವಾತ್ ಪ್ರಕೃತ್ಯಾ ಬಂಧಾಭಾವಾತ್ ಕರ್ಮಣ ಫಲಾಭಾವಾತ್ ಕಾಲತಃ ಪರಿಣಾಮಾಭಾವಾಚ್ಚ ಮಯಿ ಸ್ಥಿತ ಇತಿ ನೋಚ್ಯಂತೆ ಸರ್ವಂ ಪರೇ ಸ್ಥಿತಮಪಿ ನೈವ ತತ್ರೇ ಇತಿ ಪಣ್ಯತೆ ಇತ್ಯಾದಿ ರೀತಿ. ಇಲ್ಲಿ ಸ್ವಾರಸ್ಯವಾದ ಒಂದು ವಿಚಾರವನ್ನು ತಿಳಿಸ್ತಾರೆ. ನಾನೊಬ್ಬನೇ ಇದ್ದೆ, ಬೇರೆಯವ್ರು ಇರಲಿಲ್ಲ ಅಂತ ಹೇಳ್ತಾರಲ್ಲ, ಬೇರೆ ಇದ್ರು ಅಂತ ನೀವೇ ಒಪ್ತೀರಿ, ಇರಲಿಲ್ಲ ಅಂತೀರಿ, ಏನಿದಕ್ಕೆ ಅರ್ಥ ಅಂದರೆ ಬಿಡಿಸೆಳೆತ. ಹೀಗರ್ಥ, ಏತದುಕ್ತಂ ಭವತಿ, ಏತದುಕ್ತಂ ಭವತಿ ಅಂದರೆ ಅಭಿಪ್ರಾಯ ಇದು. ಯಥಾ ಛತ್ರಸರಾಧ್ಯಾ ರಥಸ್ಥಾಪಿ ರಥಿನೋ ನೋಚ್ಯಂತೆ, ರಥ ಹೋಗ್ತಾ ದೇವರ ರಥ ಇದೆ, ಅಲ್ಲಿ ಎಷ್ಟು ಜನ ಇದ್ದಾರೆ? ಬೇಕಾ ಪೂಜಾರಿಗಳಿಂದ ಶುರುವಲ್ಲಿ ಅರ್ಚಕರಿಂದ ಶುರುವಾಗಿರ್ತಾರೆ. ಛತ್ರಿ ಒಮ್ಮೆ ಹಿಡಿತಾನೆ, ಅರ್ಚಕರಿರ್ತಾರೆ, ಈ ಪರಿವಾರದವರಿರ್ತೇವೆ, ಬೇಕಾಷ್ಟು ಜನ ಇರ್ತಾರೆ. ಆದರೆ ನಾವೇನಂತೇವೆ, ಉತ್ಸವ ಬಂದ ತಕ್ಷಣ ಓ ದೇವ್ರ ಉತ್ಸವ ಬಂತೇವೆ ಅಂತೇವೆ, ಅವರೆಲ್ಲ ಬಂದರು ಅಂತ ಕರೆಯೋದಿಲ್ಲ, ಬರೀ ಅವ್ರು ಬಂದರೆ ಇಳಿಸ್ಬಿಡ್ತಾರೆ, ಯಾರು ಕೂಡಿಸೋದೇ ಇಲ್ಲ ಅಲ್ಲಿ. ಹೌದಾನೆ, ಅಲ್ಲಿ ಯಾಕತ್ತೆ ಮೊದ್ಲು ಇಳಿ ಅಂತ ಹೇಳ್ತಾರೆ. ಅವ್ರಿಗೆ ಬಂದು ಇಲ್ಲಿ ಬಂದು ದೇವ್ರ ಉತ್ಸವ ಎಲ್ಲ ನಮಸ್ಕಾರ ಮಾಡಿದ್ದೆ ಮಾಡಿದ್ದೆ, ಅವ್ರು ಕೂಡ ಏನು ತಿಳ್ಕೊಬಾರದು, ನನ್ನ ನಮಸ್ಕಾರ ಅಂತ ತಿಳ್ಕೊಬಾರ್ದು. ಅವರು ಯಾರಿಗೆ ನಮಸ್ಕಾರ? ದೇವ್ರ ನಮಸ್ಕಾರ ಅಷ್ಟೇ, ಅಲ್ಲಿ ಕೂತಿರ್ತಾರೆ ಅದೆಲ್ಲ ಕರೆಕ್ಟೇ, ಆದ್ರೆ ಯಾರಿಗೆ ಅದು? ದೇವರಿಗಷ್ಟೇ. ಇನ್ನು ಎರಡನೇ ಕಶ್ಮನ್ ಕೊಲ್ಲೋ ನರಸಿಂಹದೇವ್ರ ಚಿತ್ರ ಇರ್ತದೆ, ಗೊತ್ತಾಗ ವಿಗ್ರಹಗಳಿರ್ತವೆ, ಅಭಿಷೇಕ ಮಾಡ್ತಾರೆ. ಯಾರಿಗೆ ಅಭಿಷೇಕ ಅದು? ಎರಡನೇ ಕಶ್ಮಿಗೆ ಅಭಿಷೇಕ ಅಂತ ಕೊಟ್ಟರೆ ಗತಿ ಏನಾಗಬೇಕಾಗ? ದೇವರಿಗೆ ಅಭಿಷೇಕ ಅಷ್ಟೇ, ಇಲ್ಲದವ್ರು ಏನಾಗುತ್ತೆ, ರಕ್ತ ಅಯ್ಯೋ ಅಸಹ್ಯ ಅದನ್ನು ತಿಳ್ಕೊಬಿಟ್ಟು ಏನು ಪ್ರಸಕ್ತಿನೇ ಇಲ್ಲ. ಅಲ್ಲಿ ನರಸಿಂಹದೇವರಷ್ಟೇ ಮುಖ್ಯ ಯಾಗೋ, ಅದೇ ರೀತಿನೇ ರಥದಲ್ಲಿ ಛತ್ರಸಾರಾಧಿಗಳಿದ್ರು ಕೂಡ ಅವರಿದ್ದಾರೆ ಅಂತ ಯಾಕೆ ಕರೆಯೋದಿಲ್ಲ? ದೇವರು ಮಾತ್ರ ಕರೀತಾರೋ, ಪ್ರಜೆಕಾದ್ರೆ ಎಲ್ಲರೂ ಇದ್ರು ಕೂಡ ಮುಖ್ಯ ಇರೋದು ಯಾರು? ದೇವರೊಬ್ಬನೇ. ಉಳಿದವ್ರಿಗೆಲ್ಲ ಬೆಲೆ ಯಾವಾಗ? ದೇವರಿರೋವರಿಗೆ ಮಾತ್ರ. ಕೆಳಗಿಳಿಸಿದ ತಕ್ಷಣ ಇಳಿದ್ಬಿಡ್ಬೇಕು ಇವ್ರು ಯಾರು ಕೂಡ, ಆಮೇಲೆ ಕೂಡ ಆಗಿಲ್ಲ. ಆ ರೀತಿ ರಥಿನೋ ನೋಚ್ಯಂತೆ ತಥಾ ಜೀವ ಪ್ರಕೃತಿ ಕರ್ಮ ಕಾಲಾಹ, ಪಳೆಯ ಕಾಲದ ಜೀವನೂ ಇದ್ದಾನೆ, ಪ್ರಕೃತಿಯೂ ಇದೆ, ಕರ್ಮನೂ ಇದೆ, ಕಾಲನೂ ಇದೆ. ಆದರೆ ಸದಾಮಯಿ ವರ್ತಮಾನ ಅಪಿ, ಎಲ್ಲ ದೇವರೊಳಗಿದ್ರು ಕೂಡ ಜೀವೇನ ಜೀವನಾಭಾವ, ಜೀವ ಇದ್ದಾನೆ, ಅವನಿಗೆ ಪಳೆ ಹೊರಗಿನ ಬದುಕಿಲ್ಲ. ಪ್ರಕೃತಿಯ ಬಂಧಾಭಾವ, ಪ್ರಕೃತಿಗೆ ಬಂಧ ಮಾಡೋ ಶಕ್ತಿ ಇದೆ, ಆಗ ಬಂಧ ಮಾಡ್ತಾ ಇಲ್ಲ, ಫಂಕ್ಷನ್ ಮಾಡ್ತಾ ಇಲ್ಲ. ಕರ್ಮಣ ಫಲಾಭಾವ, ಕರ್ಮಕ್ಕೆ ಫಲ ಇಲ್ಲ. ಕಾಲತಃ ಪರಿಣಾಮಾಭಾವಾಚ್ಯ, ಕಾಲದ ಮೇಲೆ ಪರಿಣಾಮ ಚೇಂಜ್ ಆಗಬೇಕಲ್ಲ, ಹಾಲು ಕಾಲ ಆದ್ರೆ ಏನಾಗುತ್ತೆ? ಮೊಸರಾಗಿಬಿಡುತ್ತೆ, ಅದೇನು ಎಫೆಕ್ಟ್ ಇಲ್ಲ ಆಗ. ಆದ್ದರಿಂದ ಅವೆಲ್ಲ ಏನಾಗಿವೆ? ಇದ್ರೂ ಕೂಡ ಇಲ್ಲದೇ ಇದ್ದಾಗಿವೆ. ಸ್ವಾತಂತ್ರ್ಯನ ಇರೋದು ಯಾರು? ನಾನು ಒಬ್ಬನೇನೆ. ಉಳಿದವರಿಗೆ ಇದು ಅರ್ಥ ಆಗಲಿ, ಏನು ಮಾಡಿಬಿಟ್ಟು ಯಾವುದು ಇರಲೇ ಇಲ್ಲ, ದೇವ್ರು ಕ್ರಿಯೇಟ್ ಮಾಡ್ದ. ದೇವ್ರು ಕ್ರಿಯೇಟ್ ಮಾಡ್ದ ಅಂದರೆ ದೇವ್ರ ಕ್ರಿಯೇಷನ್ ಹೇಗಿರ್ಬೇಕು? ಯಾವಾಗಲೂ ಪರ್ಫೆಕ್ಷನ್ ಇದ್ದವ್ರು ಕ್ರಿಯೇಟ್ ಮಾಡಿದ್ರೆ ಹೇಗಿರ್ಬೇಕು? ಅದು ಪರ್ಫೆಕ್ಟ್ ಆಗಿರ್ಬೇಕು. ಇದು ಜನ ತಪ್ಪು ತಿಳ್ಕೊಂಡ್ಬಿಟ್ರು. ಇದು ದೇವರು ಸೃಷ್ಟಿ ಮಾಡಿದ್ರೆ ದೇವರು ಪರ್ಫೆಕ್ಟ್ ಆಗಿದ್ದಾರೆ ಅಂದರೆ ಜಗತ್ ಇಂಪರ್ಫೆಕ್ಟ್ ಯಾಕಾಗಿದೆ? ಜಗತ್ ಇಂಪರ್ಫೆಕ್ಟ್ ಆಗಿದೆ ಅಂದಮೇಲೆ ದೇವರೇನು ಸೃಷ್ಟಿ ಮಾಡಿಲ್ಲ, ಅಥವಾ ಅವನು ಇಂಪರ್ಫೆಕ್ಟ್, ಎರಡರಲ್ಲೊಂದು. ಅರ್ಥ ಆಯ್ತಾ? ಈಗ ಅವನು ಇಂಪರ್ಫೆಕ್ಟ್ ಆಗಿರಬೇಕು, ಅಥವಾ ಅವನು ಸೃಷ್ಟಿ ಮಾಡದೇ ಇರಬೇಕು. ಅದು ಈ ವಿಷಯ ಗೊತ್ತಿಲ್ಲ ಅವರಿಗೆ. ದೇವರು ಸೃಷ್ಟಿ ಮಾಡೋದು ಅಂದರೆ ಸ್ವರೂಪದ ಸೃಷ್ಟಿ ಮಾಡೋದು ಅಂತಲ್ಲ. ಇರೋರಿಗೆ ಏನು ಕೊಡೋದು? ಶೇಪ್ ಕೊಡೋದೇ ಹೊರತು ಬೇರೆ ಅಲ್ಲ. ಈ ವೃತ್ತ ಹೇಳೋದು ಬರದೇ ಹೋಗಿದ್ದರಿಂದ ಪದೀತಿ ಆಯಿತು. ಏನು ನೇತಿ ಪಣ್ಯತೆ ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಶೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಮತ್ತೆ ಎಕ್ಸ್ಪ್ಲೈನ್ ಮಾಡ್ತಾನೆ. ಯಥಾ ಮಹಾಂತಿ ಭೂತಾನಿ ಭೂತೇಶು ಉಚ್ಚಾವಿತೇಷು ಚ ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವಹಂ. ಭಗವಾನ್ ಸ್ವವ್ಯಾಪ್ತಿಂ ಸುದಾಹರಣಂ ಉಪದಿಶತಿ ಇತ್ಯಾಹ. ಪರಮಾತ್ಮ ತನ್ನ ವ್ಯಾಪ್ತಿಯನ್ನು ಉದಾಹರಣೆ ಕೊಟ್ಟು ಹೇಳ್ತಾನೆ. ಯಥಾ ಮಹಾಂತಿ ಇತಿ, ಯಥಾ ಮಹಾಂತಿ ಪಂಚಭೂತಾನಿ ಉಚ್ಚಾವತೇಷು ಭೂತೇಷು ಸ್ವಕಾರ್ಯ ಶರೀರೇಷು ಪ್ರವಿಷ್ಟಾನಿ ವರ್ತಂತೆ. ಇಷ್ಟು ಜನಗಳಿದ್ದೇವೆ, ಕೋಟಿ ಕೋಟಿ ಜನ ಇದ್ದಾರೆ. ಎಲ್ಲರ ದೇಹದಲ್ಲೂ ಏನಿದೆ? ಪಂಚಭೂತಗಳಿವೆ. ಅದಕ್ಕೆ ಭೌತಿಕ ದೇಹ ಅಂದ್ರೂ ಅದೇ, ಪಂಚಭೌತಿಕ ದೇಹ ಅಂದ್ರೂ ಅದೇ, ಎಲ್ಲರಲ್ಲೂ ಇವೆ. ಅಟ್ ದಿ ಸೇಮ್ ಟೈಮ್ ಎಲ್ಲಿವೆ ಅವು? ಹೊರಗು ಎಲ್ಲ ಕಡೆಗೆ. ಗಾಳಿ ಅಲ್ಲಿದೆ, ದೇಹದೊಳಗಿದೆ. ಆಕಾಶ ಅಲ್ಲಿದೆ, ಇಲ್ಲಿದೆ, ಪ್ರತಿಯೊಂದು ಕಡೆಗೆ ಇದೆ. ಅದು ಒಳಗೂ ಇದೆ, ಹೊರಗೂ ಇದೆ. ಅದೇ ರೀತಿ ಪರಮಾತ್ಮ ಏನ್ ಮಾಡ್ತಾನೆ? ಎಲ್ಲರ ಒಳಗೂ ಇದ್ದಾನೆ, ಎಲ್ಲರ ಹೊರಗೂ ಇದ್ದಾನೆ. ಪ್ರವಿಷ್ಟಾರಿ ವರ್ತಂತೆ ತಥೋಪ್ಯಧಿಕ ವ್ಯಾಪ್ತಿ ಸದ್ಭಾವ ದೇಶ ಅಪ್ರವಿಷ್ಟಾನಿ ಚ ತಥಾ ಅಹಮಪಿ ಅನಂತ ದೇಶ ಕಾಲ ವ್ಯಾಪಿ ದೇಶು ಭೂತೇಶು ಪ್ರವಿಷ್ಟ. ಆ ವಸ್ತು ಒಳಗು ಹೊರಗು ಹೇಗೆ ಪದಾರ್ಥಗಳಿವೆಯೋ ಆ ರೀತಿಯಲ್ಲಿ ನಾನು ಒಳಗು ಹೊರಗು ಎಲ್ಲ ಕಡೆಗೂ ಇದ್ದೇನೆ. ತೇಭ್ಯೋ ಬಹಿರಪಿ ಸ್ಥಿತತ್ವಾತ್ ದೇಶು ನ ಪ್ರವಿಷ್ಟಶ್ಚ. ಹೊರಗಿದ್ದೇನೆ ಆದ್ರಿಂದ ಒಳಗೆ ಪ್ರವೇಶ ಮಾಡಿಲ್ಲ, ಒಳಗಿದ್ದೇನಾದ್ರಿಂದ ಹೊರಗೆ ವ್ಯಾಪ್ತಿನೂ ಬಿಟ್ಟಿಲ್ಲ. ಯಥಾ ಮಹಾಂತಿ ಭೂತಾನಿ ಶರೀರೇಶು ಬಹಿಸ್ತಥಾ ಇತ್ಯಾದೇಹಿ. ಮಹಾಂತಿ ಭೂತಾನಿ ಅಂದರೆ ಮಹಾಭೂತಗಳು. ಮಹಾಭೂತಗಳು ಅಂದರೆ ಪಂಚಮಹಾಭೂತಗಳು. ಪಂಚಮಹಾಭೂತಗಳು ಅಂದರೆ ಪೃಥ್ವಿ, ಅಪ್ತೇಜೋ, ವಾಯು, ಆಕಾಶ. ಇವಿಷ್ಟು ಕೂಡ ಎಲ್ಲರ ದೇಹದೊಳಗೂ ಇದ್ದು ದೇಹದ ಹೊರಗೂ ಹೇಗಿವೆಯೋ ಅದೇ ರೀತಿಯಲ್ಲಿದೆ. ನೋಡಿ, ಎಲ್ಲರಲ್ಲೂ ಪಂಚಭೂತ ಇದೆ. ಪಂಚಭೂತ ವ್ಯಾಪ್ತಿ ಎಷ್ಟಾಯ್ತೀಗ? ಎಷ್ಟು ದೊಡ್ಡ ವಿಶಾಲವಾದ ಜಗತ್ತು, ಎಲ್ಲ ಕಡೆ ಪಂಚಭೂತಗಳಿವೆ. ತಮಾಷೆ ಅಂತ ಕೇಳಿದ್ರೆ ಒಬ್ಬನಲ್ಲೂ ಇಂಡಿವಿಜುವಲ್ ಆಗಿವೆ, ವ್ಯಾಪ್ತವಾಗಿ ಎಲ್ಲ ಕಡೆನೂ ಇದೆ. ಈ ಶಕ್ತಿ ಪಂಚಭೂತಗಳಿಗಿದ್ದಾಗ ಎಲ್ಲದರ ಸ್ವಾಮಿಯಾದ ನನಗಿರೋದೇನು ಆಶ್ಚರ್ಯ, ತಿಳ್ಕೊಳ್ಳಿ ಅಂತ ಪರಮಾತ್ಮ ದೃಷ್ಟಾಂತ ಇದೆ. ಯಥಾ ಪ್ರವಿಷ್ಟಾರಿ ಅಪ್ರವಿಷ್ಟಾರಿ ತಥಾ ತೇಷು ನತೇಷ್ವಹ. ಆದ್ದರಿಂದ ಬ್ರಹ್ಮದೇವರೇ, ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನ ಆತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯಚ್ಚಾತ್ ಸರ್ವತ್ರ ಸರ್ವದಾ. ಏತಾವದೇವ ಜಿಜ್ಞಾಸ್ಯಂ, ಸದಾಕಾಲು ಅವನು ಯೋಚನೆ ಮಾಡ್ತಾ ಇರಬೇಕು ಮನುಷ್ಯ. ಉಕ್ತವ್ಯಾಪ್ತಿ ಸ್ಫುಟೀಕರಣ ಪೂರ್ವಕಂ ಉಪದೇಶ ಉಪಸಂಹರತಿ ಏತಾವದಿತಿ. ಯದ್ವಸ್ತು ಸರ್ವತ್ರ ಸರ್ವದೇಶೇ ಸರ್ವದಾ ಸರ್ವಸ್ಮಿನ್ ಕಾಲೇ ಚ ಅನ್ವಯ ವ್ಯತಿರೇಕಾಭ್ಯಾಂ, ಅನ್ಯವಸ್ತು ಅದ್ವಿತ ಅನನ್ವಿತ ದೇಶಕಾಲ ಸ್ವರೂಪಾಭ್ಯಾಂ ವ್ಯಾಪ್ತಂ ಸ್ಯಾತ್ ಏತಾವದೇವ ಮತ್ಸ್ವರೂಪಮಾತ್ಮನಃ ಪರಮಾತ್ಮನಃ ತಚ್ಚ ಜಿಜ್ಞಾಸುನಾ ತ್ವಯ ಜಿಜ್ಞಾಸ್ಯಂ ವಿಚಾರ್ಯಂ ಸ್ಯಾದ್ ಇತ್ಯನ್ವಯ. ಅನೇನ ವಸ್ತ್ವಂತರ ಸದ್ಭಾವ ಅಸದ್ಭಾವ ರೂಪಾಭ್ಯಾಂ ಅನ್ವಯ ವ್ಯತಿರೇಕಾಭ್ಯಾಂ ಸರ್ವದೇಶ ಕಾಲಯೋ ಏಕ ಪ್ರಕಾರೇಣ ಗುಣಕ್ರಿಯಾಭಿಃ ವ್ಯಾಪ್ತಂ ಇತಿ ವಿಚಾರ್ಯವಿತ್ಯುಕ್ತಂ ಭವತಿ. ಎಲ್ಲ ಕಡೆ ಇದನ್ನು ತಿಳ್ಕೋಬೇಕು ಬ್ರಹ್ಮದೇವರೇ. ಇದು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಯಾವುದು ಅಂದರೆ, ಯಾವುದಿದ್ರೆ ಯಾವುದಿರುತ್ತೆ, ಯಾವುದಿಲ್ಲದೆ ಹೋದರೆ ಯಾವುದಿರೋದಿಲ್ಲ. ಇವತ್ತೊಂದು ವಸ್ತು ಮಾಡಬೇಕು, ಗಡಿಗೆ ಮಾಡಬೇಕು. ದಂಡ ಇಲ್ದವರು ಗಡಿಗೆ ಮಾಡಕ್ಕೆ ಬರೋದಿಲ್ಲ. ದಂಡ ಸತ್ವೇ ಘಟಸತ್ವ, ದಂಡಾಭಾವೇ ಘಟಾಭಾವ. ಅದಕ್ಕೆ ಅನ್ವಯ ವ್ಯತಿರೇಕ ಅಂತ ಕರೀತಾ. ಇದ್ರೆ ಇರುತ್ತದೆ, ಇಲ್ಲದೆ ಹೋದ್ರೆ ಇಲ್ಲ. ಅನ್ವಯ ಅಂದರೆ ಪಾಸಿಟಿವ್ ಫಾರಂ, ವ್ಯತಿರೇಕ ಅಂದರೆ ನೆಗೆಟಿವ್ ಫಾರಂ. ಇದ್ರೆ ಇರುತ್ತೆ, ಇಲ್ಲದೆ ಹೋದ್ರೆ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಂದು ವಸ್ತು ಕೂಡ ಯಾರಿದ್ರೆ ಇರೋದು, ದೇವರಿದ್ರೆ. ಯಾವುದಿದ್ರೆ ಇರೋದಿಲ್ಲ, ಇಲ್ಲದೆ ಹೋದ್ರಿರೋದು, ದೇವರಿದ್ರೆ ಇಲ್ಲೋದಿಲ್ಲ. ಸೊ ಈ ಮೋಸ್ಟ್ ಇಂಪಾರ್ಟೆಂಟ್ ಯಾರಾದರೂ ದೇವರು. ಅರ್ಥ ಮಾಡಿಕೊಂಡ್ರೆ ಮೂರು. ಅದನ್ನೇ ಭಗವದ್ಗೀತೆಯಲ್ಲಿ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ನಶ್ಯನ್ ಗಚ್ಚನ್ ಸ್ವಪನ್ ಶಶನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ. ಪ್ರತಿಯೊಂದು ಕೆಲಸಕ್ಕೆ ಯಾರು ಬೇಕೋ ದೇವರು ಬೇಕೇ ಬೇಕು. ನಾವು ಕರೆಂಟ್ ಅರ್ಥ ಆಗುತ್ತೆ, ಫ್ಯಾನ್ ತಿರುಗುತ್ತಾ ಕರೆಂಟ್ ಇದೆ, ದೀಪ ಬಂತ ಕರೆಂಟ್ ಇದೆ, ಅದು ಅರ್ಥ ಆಗುತ್ತೆ. ಅದೇ ರೀತಿನೆ ಇವತ್ತು ಏನು ವಸ್ತು ಇರಬೇಕಾದ್ರೆ ಯಾರಿರ್ಬೇಕು, ದೇವ್ರು ಇರಲೇಬೇಕು. ಇಲ್ಲದೆ ಹೋದ್ರೆ ದೇವ್ರೆ ಸತ್ತ ಅಂದ್ರೆ ಏನರ್ಥ, ಸತ್ತು ಹೋದ, ದೇವ್ರು ಬಿಟ್ಟು ಹೋದ, ಒಡಗಿದ್ದ ದೇವ್ರು ಬಿಟ್ಟು ಹೋದ. ಅದಕ್ಕೆ ಅದು ಫಂಕ್ಷನ್ ಮಾಡ, ಕರೆಂಟ್ ಹೋಯ್ತು ಅಂದ್ರೆ ಅರ್ಥ ಆಗುತ್ತಲ್ಲ ಆ ಟೈಪ್. ಕರೆಂಟ್ ಹೋಯ್ತು ಅಂದ್ರೆ ಏನರ್ಥ, ಇಲ್ಲಿ ಕರೆಂಟ್ ಇಲ್ಲ ಈಗ. ಅದೇ ರೀತಿ ದೇವ್ರು ಬಿಟ್ಟು ಈ ದೇಹದಲ್ಲಿ ಫಂಕ್ಷನ್ ಮಾಡೋದಿಲ್ಲ, ಮುಗಿದೋಯ್ತು ಕತೆ. ದೇವ್ರು ಬಿಟ್ಟು ಹೋದ ಅಂದ್ಮೇಲೆ ಕಣ್ಣು ಹೋಯ್ತಾ, ಕಣ್ಣು ಕಾಣುತ್ತಾ, ಸತ್ತೋಗಿದ್ದಾನ್ರಿ, ಕಿವಿ ಕೇಳುತ್ತಾ, ಸತ್ತೋಗಿದ್ದಾನೆ, ಎಲ್ಲ ಒಂದೇ ಉತ್ತರ. ಸತ್ತೋಗಿದ್ದಾನೆ ಅಂದ್ರೆ ಸತ್ತೋಗ್ಲಿ ಬಿಡ್ರಿ, ನೋಡ್ತಂತಾನೆ ಅಂತ ಕೇಳಿದ್ರೆ ಸತ್ತೋದಾದ ಶಬ್ದಕ್ಕೆ ಏನರ್ಥ, ಎಲ್ಲ ಕೆಲಸ ಮುಗಿದೋಯ್ತು. ದೇವರಿದ್ದಾನೆ ಅಂದ್ರೆ ಏನ್ ಬೇಕಾರಾಗ್ಬೋದು, ದೇವರಿಲ್ಲ ಅಂದ್ರೆ ಏನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತಿಳ್ಕೊಂಡ್ಬಿಟ್ರೆ ಏತಾವದೇವ ಜಿಜ್ಞಾಸ್ಯಂ, ಮನುಷ್ಯ ಯಾವಾಗಲೂ ಯೋಚನೆ ಮಾಡ್ತಾ ಇರಬೇಕು. ಅವ ದೇವ್ರನ್ನ 24 ತಾಸು ಧ್ಯಾನ ಮಾಡಕ್ಕೆ ಯಾವಾಗ ಬರುತ್ತೆ ಅಂದ್ರೆ ಈ ಅನುಸಂಧಾನ ಇದ್ರೆ. ಅರ್ಥ ಆಯ್ತು? ಈಗ ಒಂದು ಬಂದ ಸ್ವಲ್ಪ ಇವತ್ತು ಕರೆಂಟ್ ಇಲ್ಲ, ಅವ್ ಬಂದೇ ಚೇಂಜ್ ಮಾಡಿ, ಅವ್ರು ಒಂದು ಗಂಟೆ ಕರೆಂಟ್ ಇರಲ್ಲ, ಗಂಟೆ ಗಂಟು ಗಲಾಟೆ. ಹೌದಲ್ಲ, ದೇವ್ರು ಯಾವಾಗಲೂ ಇದ್ದಾನೆ, ಎಂದು ಕೈ ಬಿಡ್ತಾನೆ ಕಥೆ ಮುಗಿದೋಯ್ತಲ್ಲ. ಅರ್ಥ ಆಯ್ತಾ? ಕರೆಂಟ್ ನಿಂತು ಹೋಗ್ಬಿಟ್ರೆ ಲಿಫ್ಟ್ ಅಲ್ಲಿ ಲಿಫ್ಟ್ ಅಲ್ಲಿ ಎಲ್ಲಿ ಸಿಕ್ಕರೆ ಎಲ್ಲಿ ಹೇಗೆ ಉಳ್ಕೊಂಡ್ಬಿಡ್ತಾರೋ ಆ ಥರ ದೇವ್ರು ಬಿಟ್ಟರೆ ಯಾವುದು ಉಳಿಯೋದಿಲ್ಲ. ದೇವ್ರು ನಡೆಸಿದ್ರೆ ಎಲ್ಲ ನಡೆಯುತ್ತೆ. ಇವತ್ತೆಲ್ಲ ನಡೀತಿದ್ದೇನೆ ಏನರ್ಥ, ದೇವ್ರು ಮಾಡಿಸ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ಆಯ್ತು. ಏತನ್ಮತಂ, ಹಾ ಹೌದು ಹೌದು ಹೌದು, ಲಿಂಗ ಶರೀರ ಅನಾದಿ ಅದು. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನ, ತತ್ವ ಜಿಜ್ಞಾಸು ಅಂದ್ರೆ ಇವರು ಇವರು ನಮ್ಮ ಜಿಜ್ಞಾಸೆ ಅಂದ್ರೆ ಏನಾಗ್ಬಿಟ್ಟಿದೆ ಇವತ್ತು. ನಾ ಎಲ್ಲ ಸಾಕಷ್ಟು ಓದು ಎಲ್ಲ ಮಾಡ್ತೇವೆ, ಯಾವ್ದ್ರ ಬಗ್ಗೆ ಓದ್ತಿರೋ ನಾವೆಲ್ಲ ಕೂಡ, ಬೇಸಿಕ್ ಅಲ್ಲ, ಸೆಕೆಂಡ್ ಎಲ್ಲೋ ಓದ್ತಿದ್ದೇವೆ ಅಷ್ಟೇ. ಬೇಸಿಕ್ ಓದಿಲ್ಲ, ಬೇಸಿಕ್ ಓದೆ ಅಂದ್ರೇನು, ಎಲ್ಲಿಂದ ಬಂದೆ ಮುಂದೆ ಎತ್ತ ಪಯಣ, ನಾವು ಯಾರು ಎಷ್ಟು ದಿವಸ ಇರ್ತೇವೆ ಎಲ್ಲಿ ಹೋಗ್ತೇವೆ ಯಾರಿಗೋ ನಡೆಯೋದಲ್ಲ, ಯಾರಿಗೆ ನಡೆಯುತ್ತಿದ್ದು, ಪ್ರತಿಯೊಬ್ಬರಿಗೆ ಆಗಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ಪ್ರತಿಯೊಬ್ಬರಿಗೆ ಆಗುತ್ತೆ, ಯೋಚನೆ ಮಾಡೋ ಜನ ಎಷ್ಟು ಕಡಿಮೆ ಅಂತ ಗೊತ್ತಾಗಿಬಿಟ್ರೆ ಎಷ್ಟು ಮರಿತಾರೆ ಅಂತ ಅರ್ಥ ಆಗುತ್ತೆ. ಹೌದಲ್ಲ, ಇದೇನು ಮ್ಯಾಜಿಕ್ ಅಲ್ಲ. ನೋಡ್ರು, ಸಾಯೋರು ನೋಡ್ತಾರೆ, ಹುಟ್ಟೋರು ನೋಡ್ತಾರೆ, ತಾವು ಹುಟ್ಟಿ ಬಂದಿದ್ದಾರೆ, ತಾವು ಸಾಯ್ತಾರೆ, ಇಷ್ಟೆಲ್ಲ ಗೊತ್ತಿದ್ರು ಮನುಷ್ಯ ಮಾಡೋದೇನು? ಏ ಏನೋ ಹೇಳ್ತಾರೆ ಇವರೆಲ್ಲ ಸಂಬಂಧ, ನಮಗೆ ನಮ್ಮ ನೀವೇ ಹೇಳ್ಕೊಂಡು ನಮ್ಗೆ ಹೇಳಬೇಡಿ ಅಂದ್ಬಿಡ್ತಾರೆ. ಇವನು ಹುಟ್ಟಿ ಬಂದವನಲ್ಲ ಏನಾಗಿದ್ರೆ, ಇವನು ಸಾಯೋನಲ್ವೇನೋ, ಅದು ಯೋಚನೆ ಮಾಡಬೇಕು. ಇವತ್ತು ಸರ್ಕಾರದಲ್ಲಿ ಟ್ಯಾಕ್ಸ್ ಅನೌನ್ಸ್ ಮಾಡಿದ್ರೆ ಎಂಟೈರ್ ಕಂಟ್ರಿಗೆ ಅಪ್ಲೈ ಆಗುತ್ತೆ, ಹೋಗ್ತಾನೆ ನಾವು ಅರ್ಥನ ತಗೊಂಡು ತೀರ್ಮ, ಎಂಟೈರ್ ಕಂಟ್ರಿಗೆ ಅಫೆಕ್ಟ್ ಆಗುತ್ತೆ. ಅಂದಮೇಲೆ ಶಾಸ್ತ್ರಜ್ಞಾನ ಎಲ್ಲ ನಮಗೆ ಸಂಬಂಧಪಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ತಪ್ಪಾಗುತ್ತೆ ಅದು. ಅದಕ್ಕೆ ನಾವು ಎಷ್ಟೇ ಓದಿದ್ರು ಕೂಡ ದೇವ್ರ ವಿಷಯ ಗೊತ್ತಿಲ್ಲ ಅಂದ್ರೆ ಅವ್ರು ಏನಂತ ಕರೀತಾರೆ? ಓದ್ದೇ ಇದ್ದವರು. ಏನೇ ಓದ್ದೆ ಹೋದ್ರೆ ದೇವ್ರ ಬಗ್ಗೆ ಗೊತ್ತಿದೆ ಅಂತ ಕರೀತಾರೆ? ಓದ್ದೇವ್ರು ಅಷ್ಟು ಮುಖ್ಯ ತಿಳಿ. ಏತಾವದೇವ ಜಿಜ್ಞಾಸ್ಯಂ, ಇದನ್ನು ತಿಳ್ಕೋಬೇಕು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಬಂದಿತ್ತು. ಏನ ಸ್ವರೂಪದಿಂದ ಎಲ್ಲ ಕಾರಣ, ಸ್ವರೂಪ ಯೋಗ್ಯತೆಯಿಂದ ಹಿಡಿದು ಪ್ರತಿಯೊಂದು ಕಾರಣ. ಸ್ವರೂಪನೇ ಸರಿ, ಕುರುಡನಿಗೆ ಎಷ್ಟು ಬೆಳಕಾಗಿರೂ ಕಾಣಿಸೋದಿಲ್ಲ ಅವನಿಗೆ. ಅರ್ಥ ಆಯ್ತಾ? ಜೀರೋ ಕ್ಯಾಂಡಲ್ ಕಾಣೋದಿಲ್ವಾ? 10 ಕ್ಯಾಂಡಲ್ ಹಾಕ್ಲ, 20 ಕ್ಯಾಂಡಲ್ ಹಾಕ್ಲ, ಸೂರ್ಯ ಬಂದರೂ ಕಾಣೋದಿಲ್ಲ ಅವನಿಗೆ. ಆಯ್ತಾ? ಸ್ವರೂಪ ಯೋಗ್ಯತೆ ಇಲ್ಲದೆ ಹೋದರೆ ವಿಶ್ವರೂಪ ತೋರಿಸಿದ್ರು ಕಾಣೋದಿಲ್ಲ. ಸ್ವರೂಪ ಯೋಗ್ಯತೆ ಇದ್ರೆ ಕುರುಡ ಧೃತರಾಷ್ಟ್ರ ಕಂಡು ಬಂತು ಅವನಿಗೆ. ಸ್ವರೂಪ ಯೋಗ್ಯತೆ ಇದ್ದಿದ್ರಿಂದ ಹುಟ್ಟು ಕುರುಡ ನೋಡ್ದ, ಅವ್ರು ಕಣ್ಣಿದ್ದವ್ರು ನೋಡೋಕ್ಕಾಗಲಿಲ್ಲ. ಇದೇ ಅರ್ಥ ಇದೆ. ಸೊ ಯೋಗ್ಯತೆ ಒಂದು ಇಲ್ಲದೆ ಹೋದರೆ ಇವ ಯೋಗ್ಯತೆ ಇಲ್ಲ. ಶಾಸ್ತ್ರ ಎಷ್ಟು ಓದಿದ್ರೂ ದೇವ್ರ ಬಗ್ಗೆ ನಂಬಿಕೆ ಬರೋದಿಲ್ಲ. ಯೋಗ್ಯತೆ ಇದೆ, ಶಾಸ್ತ್ರನೇ ಓದಿಲ್ಲ, ಒಳಗೆ ನಂಬಿಕೆ ಇರುತ್ತೆ ಅವನಿಗೆ. ಏನು ಓದ್ದೇನೆ ದೇವ್ರ ಭಕ್ತಿ ಇರುತ್ತೆ. ಎಷ್ಟೋ ಜನ ಇರ್ತಾರೆ ಹೆಬ್ಬೆಟ್ಟು ಓದ್ತವ್ರು, ದೇವ್ರ ಭಯ ಅಂದ್ರೆ ಅಷ್ಟಿರುತ್ತೆ ಅವ್ರಿಗೆ. ಶಾಸ್ತ್ರ ಓದ್ದವ್ರು ಎಲ್ಲಿದ್ದಾನೆ ದೇವರು, ಶಾಸ್ತ್ರ ಓದಿ ಎಲ್ಲಿದ್ದಾನೆ ದೇವರು ಅಂತ ಕೇಳ್ತಿರ್ತಾರೆ. ನಮಗೆ ಎಕ್ಸೆಂಪ್ಷನ್ ಅಂತ ಕ್ಲೇಮ್ ಮಾಡ್ತಿರ್ತಾನೆ. ಅವೆಲ್ಲ ಸಾಧ್ಯನೇ ಇಲ್ಲ. ಏತಾವದೇವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸುನ ಆತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದ. ಅನ್ವಯ ವ್ಯತಿರೇಕ ಯತ್ ಯಾವುದು ಸರ್ವತ್ರ ಇದೆಯೋ, ಯಾವುದು ಸರ್ವದಾ ಇದೆಯೋ ಅದನ್ನು ಯೋಚನೆ ಮಾಡಿ ತಿಳ್ಕೊ ಅಂತ ಹೇಳ್ತಾರೆ. ನಾವು ಸರ್ವದಾ ಇದ್ದೇವ ಇಲ್ಲ, ಡೇಟ್ ಆಫ್ ಬರ್ತ್ ಡೆತ್ ಇದೆ ಅಂದಮೇಲೆ ಸರ್ವಕಾಲದಲ್ಲಿ ಇಲ್ಲ, ಸರ್ವತ್ರ ಇವತ್ತು ಇಲ್ಲಿದ್ದಾರೆ. ಡೇಟ್ ಆಫ್ ಪ್ಲೇಸ್ ಹಾಕಿರೋ ಅರ್ಥ ಏನು ಗೊತ್ತೇನು, ನಾ ಈ ದಿವಸ ಇಲ್ಲಿದ್ದೇವೆ ಅಂತ ಅಷ್ಟೇ ಅರ್ಥನೇ ಹೊರತು ಎಲ್ಲ ಕಡೆ ಇಲ್ಲ. ದೇವರು ಡೇಟ್ ಆಫ್ ಪ್ಲೇಸ್ ಹಾಕ್ಬೇಕಾಗಿಲ್ಲ, ಯಾತಕ್ಕೆ? ಎಲ್ಲ ಕಡೆ ಇದ್ದಾನೆ ದೇವರು, ಎಲ್ಲ ಕಾಲದಲ್ಲೂ ಇದ್ದಾನೆ. ಸೊ ಸರ್ವತ್ರ ಸರ್ವದಾ ಯತ್ ಸ್ಯಾತ್, ಸರ್ವ ಕಾಲದಲ್ಲಿ ಸರ್ವ ಸ್ಥಳಗಳಲ್ಲಿ ಯಾವುದಿದೆಯಲ್ಲ ಅನ್ವಯ ವ್ಯತಿರೇಕಾಭ್ಯಾಮ್ ಜಿಜ್ಞಾಸ್ಯಂ. ಯೋಚನೆ ಮಾಡಿ ಅದನ್ನು, ಇದಿದ್ರೆ ಇರುತ್ತೆ ಇಲ್ಲ ಹೋದ್ರಿಲ್ಲ, ಇದ್ರೆ ಇರುತ್ತೆ ಇಲ್ಲ. ಯೋಚನೆ ಮಾಡ್ತಾ ಮಾಡ್ತಾ ಹೋದಾಗ ದೇವ್ರ ಬಗ್ಗೆ ಸ್ಫುಟವಾದ ನಂಬಿಕೆ ಬರುತ್ತೆ. ಅದನ್ನು ತಿಳ್ಕೊಳ್ಬೇಕು. ಇಷ್ಟು ತಿಳ್ಕೊಂಡ್ಮೇಲೆ ಏನು ಬರೋದಿಲ್ಲ, ಅಹಂಕಾರ ಮಮಕಾರ ಚಾನ್ಸೇ ಇಲ್ಲ. ನಾವು ಒಂದು ತಿಳ್ಕೊಳ್ಳಾಗಿಲ್ಲ, ದೇವರು ಮಾಡಿಸ್ತಾನೆ. ನಂದೊಂದು ತಿಳ್ಕೊಳ್ಳ ಎಲ್ಲ ದೇವರದು, ಎಲ್ಲ ದೇವರದು ಅಂದಮೇಲೆ ನಮ್ಮದಲ್ಲ, ಎಲ್ಲ ದೇವರು ಮಾಡಿಸ್ತಾನೆ, ನಾವು ಮಾಡೋದಿಲ್ಲ. ಅಹಂಕಾರನೂ ಹೋಯ್ತು, ಮಮಕಾರನೂ ಹೋಯ್ತು, ಬಹಳ ಸಿಂಪಲ್ ಅದು. ಏತನ್ಮತ ಯಾರೋ ಒಂದು ತೊಗೊಳಕ್ಕೆ ಹೋಗ್ತಾರೆ, ಅಡ್ಡಿ ಮಾಡ್ತಾನೆ ಅವನು, ಹೇ ಅಂತ ಅವ್ರದೇ ಮಾರ ಅಂತಾರೆ, ತೊಗೊಂಡೋಗಿ ಅಂತಾರೆ ಅಷ್ಟೆ. ಅರ್ಥ ಯಾರೋ ತೊಗೊಂಡು ಸ್ಕೂಟರ್ ಇಟ್ಟಿರ್ತಾರೆ, ತೊಗೊಂಡೋಗಿ ಬರ್ತಾರೆ, ಹೇ ಅಂತ ಅವನೇ ಇಟ್ಟಿದ್ದ ಬೆಳಿಗ್ಗೆ ಹೋಯ್ತಾನೆ, ಮುಗ್ದೋಯ್ತಲ್ಲಿ ಮತ್ತೆ ಮಾತಾಡಾಗಿಲ್ಲ. ಆಗ ತೊಗೊಂಡೋಗ್ರಿ ತಕ್ಷಣ ಏನೇನು ಬಿಡ್ತಾ ತೊಗೊಂಡೋಗ್ಬಿಡಿ. ಸ್ವಲ್ಪ ಜ್ಞಾನಕ್ಕೆ ಎಷ್ಟು ವ್ಯತ್ಯಾಸ ಆಯ್ತೀಯ, ಅವನದೊಂದು ಗೊತ್ತಿದ್ದಿಲ್ಲ ಹೊಡಿಲಕ್ಕೆ ಹೋದ, ಯಾವಾಗ ಗೊತ್ತಾಯ್ತು ತೊಗೊಂಡೋಗ್ರಿ ಸಾರಿ ಅಂತ ಕಳಿಸ್ಬಿಡ್ತಾನೆ. ಸೊ ದೇವ್ರಿಗೆ ಪ್ರತಿ ಸಲ ಸಾರಿ ಹೇಳ್ಬೇಕು, ನಂದೊಂದು ತಿಳ್ಕೊಂಡ್ಬಿಟ್ಟಿದ್ವಿ ನಿನ್ನ ಪಾರಾಯ ನಮ್ದಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಸಾರಿ ಹೇಳ್ಕೊಂಡು ಓಡಾಡ್ತಿರ್ಬೇಕು ಅಷ್ಟೇ. ಅದನ್ನೇ ಅನುಸಂಧಾನ ಅಂತ ಕರೆಯೋದು. ಪ್ರತಿ ಸರ್ತವರು ನಾನು ಅನ್ನಬಾರ್ದು, ಯಾವ ಕಾಲಕ್ಕೂ ಕೂಡ ನಮ್ಮದು ಅನ್ನಬಾರ್ದು. ಅದನ್ನು ಭಾವನೆ ಬಂದ ತಕ್ಷಣ ಏನು ಮಾಡ್ಬೇಕು, ಅದನ್ನು ಕರ್ಪ್ ಮಾಡ್ಬೇಕು. ಕರ್ಪ್ ಮಾಡ್ಬೇಕಾದ್ರೆ ತಿಳ್ಕೊಬೇಕಿದೆ. ಶಾಸ್ತ್ರಜ್ಞಾನ ಬಂದ ತಕ್ಷಣ ಹೊರಟೋಗ್ಬಾರ್ದು. ಅದೇ ಬರ್ತೀನಿ ಮರಿತಾನೆ, ಅರ್ಥ ಆಗಿಲ್ಲ, ಅವೆಲ್ಲ ಕಾರಣಗಳು ಅದಕ್ಕೆ. ಏತನ್ಮತಂ ಮಮಾತಿಷ್ಠ ಪರಮೇಣ ಸಮಾಧಿನ ಭವಾನ್ ಕಲ್ಪ ವಿಕಲ್ಪೇಶು ನಾ ವಿಮೋಹ್ಯತಿ ಕರ್ಹಿಚಿತ್. ಇದೇ ಉತ್ತರ. ಏತತ್ ಮತಂ ಮಮ ಆತಿಷ್ಠ, ಅಲ್ಲಿ ಬಂತಲ್ಲ, ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ, ಇದು ಅದೇ ಮಾತಿದೆ. ಏತನ್ಮತಂ ಮಮ ಆತಿಷ್ಠ, ಏತನ್ ಮಮ ಮತಂ ಆತಿಷ್ಠ, ಈ ನನ್ನ ಮತವನ್ನು ಸರಿಯಾಗಿ ತಿಳ್ಕೊ, ಅನುಷ್ಠಾನ ಮಾಡು, ಆತಿಷ್ಠ ಶಬ್ದಕ್ಕೆ ತಿಳ್ಕೊ ಮತ್ತು ಫಾಲೋ ಮಾಡು. ಪರಮೇಣ ಸಮಾಧಿನ, ಕ್ಯಾಶುವಲ್ ಅಲ್ಲ, ಪರಮ ಸಮಾಧಿಯಿಂದ ಅಂದ್ರೆ ಏನು, ಟೋಟಲ್ ಕಾನ್ಸಂಟ್ರೇಷನ್, ಟೋಟಲ್ ಇನ್ವಾಲ್ವ್ಮೆಂಟ್ ಅಂತ ಅರ್ಥ ಮಾಡ್ಕೊ. ಭವಾನ್ ಕಲ್ಪ ವಿಕಲ್ಪೇಶು, ಆಗ ಕಲ್ಪನೆ ಆಗಲಿ ವಿಕಲ್ಪನೆ ಆಗಲಿ, ಅಂದ್ರೆ ಪ್ರಾರಂಭದ ಸೃಷ್ಟಿ ಮುಂದಿನ ಸೃಷ್ಟಿ ಏನೇ ನಡೀಲಿ, ನಾ ವಿಮೋಹ್ಯತಿ ಕರಿಹಿಚಿತ್, ಆಗ ಮೋಹದ ಪ್ರಶ್ನೆಯೇ ಬರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಈ ಒಂದು ಎಚ್ಚರ ಇದ್ದರೆ ಮೋಹದ ಪ್ರಶ್ನೆ ಬರೋದು ಸಾಧ್ಯವೇ ಇಲ್ಲ. ಅದು ಎಚ್ಚರ ತಪ್ಪಿದ್ರೆ ಆಗಿಬಿಡತ್ತೆ. ಯಾವುದೋ ಮಗು ಕೆಂಡ ಬುಟ್ಟಕ್ಕೆ ಹೋಗ್ತಾ ಇರತ್ತೆ, ಉಳಿದವ್ರು ನೋಡ್ತಾರೆ, ಹುಡುಕೊಳ್ಳಿ ಅಂದರೆ ನಿನ್ನ ಮುಟ್ಟದೇನೆ ಗೊತ್ತು, ಹೋಗೋದಲ್ಲಿ ಮುಟ್ಟದಲ್ಲಿ ಬಿಡ್ರಿ ಅಂತ ಹೇಳ್ತಾರೆ. ನಿನ್ನ ಹೊಡಿಸ್ಕೊಂಡಿದ್ದಾನೆ ಆಗ್ಲೇನೆ, ಎಚ್ಚರ ಬಂದಿದೆ ಆಗ್ಲೇನೆ, ಹೌದಲ್ಲ, ಹೊಸ್ತಾಗದ ಗಾಬರಿ ಆಗ್ತಾರೆ. ಆಗಿದೆಯಲ್ಲ ನೋಡಾಗ, ಅದಕ್ಕೆ ಮಗು ತೀರ ಕೇಳಿದಾಗ ಏನು ಮಾಡಿಬಿಡ್ತಾರೆ ಅವರು, ಮುಸದ್ ಮುಟ್ಟ ಹಾಳಾಗಿ ಮುಟ್ಟಿಬಿಡ್ತಾರೆ. ಆಮೇಲೆ ಎಂದು ಮುಟ್ಟೋದಿಲ್ಲ. ಅದು ದೇವರು ಯಾತ ಸಂಸಾರಕ್ಕೆ ತಂದಿದ್ದಾನೆ ಅಂದರೆ ಒಂದು ಮುಟ್ಟು ನೋಡಿ ಒಂದು ಸ್ವಲ್ಪ ಗೊತ್ತಾಗುತ್ತೆ ಅಂತೆ, ಮುಟ್ಟು ನೋಡಿ ಆಮೇಲೆ ಮತ್ತೆ ಬರೋದಿಲ್ಲ. ಅದನ್ನು ದಾಸರೇನಂತಾರೆ, ಸಾಕು ಸಾಕಿನ್ನು ಸಂಸಾರ ಸುಖವು, ಇನ್ನು ಸಾಕು ಬೇಕಾಗಿಲ್ಲ ಅಂದ್ಬಿಡ್ತಾರೆ. ಸಂಸಾರಕ್ಕೆ ದೇವರು ತಂದಿರೋದು ಸಾಕು ಅನಿಸ್ಲಿ ಅಂಥೇಳಿ, ಅರ್ಥ ಆಯ್ತಾ? ಶಾಸ್ತ್ರವನ್ನು ಇಟ್ಟಿರೋದು ಯಾತಕ್ಕೆ, ತನ್ನ ಬಗ್ಗೆ ಬೇಕು ಅನಿಸ್ಲಿ ಅಂಥೇಳಿ. ಅದು ಶಾಸ್ತ್ರ ಓದಿದಿರ್ತಾನೆ ಅನಿಸೋದು, ಓದೋದೇ ಇಲ್ಲ, ಅದನ್ನು ಬಿಡೋದೇ ಇಲ್ಲ, ಆದ್ರಿಂದ ಅನಿಸೇ ಇಲ್ಲ. ಪ್ರತಿ ಸರ್ತಿನ ಸಂಸಾರದ ಸೋಲುಗಳನ್ನು ಯಾವುದಕ್ಕೆ ಅರ್ಥ ಮಾಡ್ಕೋಬೇಕು, ಇದು ಉಪಯೋಗ ಇಲ್ಲ. ಹಸ್ಸರ್ದು ಬಟ್ ಕೆತ್ತಿದ್ದು ಏನು ಮಾಡ್ತೀವಿ ನಾವಾಗ, ಹೋಗೋದು ಕಿಲೋಮೀಟ್ರಿಗೆ ಹೋಗೋದು ಕಿಲೋಮೀಟ್ರಿಂದ ಏನು ಮಾಡ್ತೀವಿ ತಕ್ಷಣ, ಆ ಬಸ್ ಬಿಟ್ಟು ಹಿಡಿತೀವಿ ಹೋಗ್ತಾರೆ, ಅದೇ ಸಂಸಾರ. ಅದು ದಿನ ಬೆಳಗಾರ ದುಃಖ ಆದ್ಮೇಲೆ ಬಿಟ್ಟುಬಿಟ್ರೆ ಹೋಗೋದು ಅಷ್ಟೇ, ಮತ್ತೆ ಕಟ್ಕೊಂಡ್ರೆ ಏನಾಗುತ್ತೆ, ಅದೇ ಬಸ್ಸೆ ಮತ್ತೆ ಆಯ್ತದೆ, ಬೈತಾರೆ. ಮೊನ್ನೆ ಹೋಗಿದ್ದೆ, ಲಾಸ್ಟ್ ಟೈಮ್ ಟ್ರಿಪ್ಗೆ ಹೋಗಿ ಬರೀ ಇದೇ ಅನುಭವಿಸಿ, ಮತ್ತೆ ಅದೇ ಬುಕ್ ಮಾಡಿದೆಯಾ ಅಂತ ಕೇಳ್ತಾರೆ. ಅದೇ ಟ್ರಾವೆಲ್ಸಿ ಮತ್ತೆ ಹೋಗಿಬಿಟ್ಟೆ ನೀನೀಗ ಅಂತ ಕೇಳಾಗ, ಆ ಸಂಸಾರಕ್ಕೆ ಎಂದು ಮತ್ತೊಮ್ಮೆ ಹೋಗದಂತೆ ಬರಬೇಕಾದ್ರೆ ಅನುಭವ ಬರಬೇಕು. ಅದೇ ಅದಕ್ಕೆ ಅಜ್ಞಾನ ಅಂತ ಕರೆಯೋದು, ಸರಿಯಾಗಿ ತಿಳಿದಿಲ್ಲ ಅಂತ ಒಂದು, ಅಜ್ಞಾನ ಅಂತ ಒಂದು. ಈ ದಾಟ್ರು ಪರೀಕ್ಷೆ ಕೂತು ಕೂತು ಫೇಲ್ ಆಗ್ತಾರಲ್ಲ, ಅದಕ್ಕೇನು ಇರ್ತಾರೆ, ಫಸ್ಟ್ ಟೈಮ್ ರ್ಯಾಂಕ್ ತಗೊಳ್ಳೋರು ಇರ್ತಾರೆ, ಪ್ರತಿ ಸರ್ತಿ ಕೊಡೋರು ಇರ್ತಾರೆ, ಕೊನೆಗೂ ಪಾಸ್ ಆದರೂ ಮತ್ತೆ 35ವೇ ಅದು. ಆದರೆ ಆ ಸ್ವಲ್ಪ ಜನದ ವೈವಿಧ್ಯ ತೋರಿಸುತ್ತೆ ಅದರಿಂದ. ಅದರಿಂದ ನಾವು ಡೆಸ್ಪರೇಟ್ ಆಗಬಾರ್ದು, ಆ ರೀತಿ ನಾವು ಆಗಬಾರ್ದು ಅಂತ ತಿಳ್ಕೋಬೇಕೆ ಹೊರತು, ಅಜ್ಞಾನ ಮತ್ತೆ ಮತ್ತೆ ಮರಿತೇವೆ ಆದ್ದರಿಂದ ಎಂದೂ ಕೇಳದೇ ಇರಬಾರ್ದು ಅಂತ ಅರ್ಥ. ಪ್ರತಿನಿತ್ಯ ಪಾಠ ಪ್ರವಚನ ಯಾತಕ್ಕೆ, ಈ ಕಸ ಅಷ್ಟು ನೀಟಾಗಿ ಬಿಡಿ, ಸ್ವಲ್ಪ ಏನಾಗಿರುತ್ತೆ, ಮತ್ತೆ ಕಸ ಬಿಡುತ್ತೆ. ಕಸ ಹೇಗೋ ಬಿಡುತ್ತೆ ಅಂತ ಬಡಿದ ಹೋದರೆ ದೊಡ್ಡ ರಾಶಿಯಾಗಿಬಿಡುತ್ತೆ. ಅದು ದಿವಸ ಕಸ ಹೇಗೆ ಬೆಳಿಬೇಕು, ಮನಸ್ಸನ್ನು ದಿವಸ ಏನು ಮಾಡಬೇಕು, ಕ್ಲೀನ್ ಮಾಡ್ತಾ ಇರಬೇಕು. ಯಾವುದನ್ನ ಕ್ಲೀನ್, ಹೊರಗೆ ಪೊರಕೆ ಹಾಕ್ಲಿಕ್ಕಾಗಲ್ಲ ಮನಸ್ಸಿನೊಳಗೆ. ಅದಕ್ಕೇನಂತ ಕರೀತಾರೆ, ಶಾಸ್ತ್ರಾಧ್ಯಯನವೇ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ಈ ಸ್ನಾನ ಮಾಡಿದಾಗ ಮೈ ಶುದ್ಧ ಆಗುತ್ತೆ ಅಷ್ಟೇ, ಮನಸ್ಸು ಶುದ್ಧ ಆಗೋದಿಲ್ಲ. ಪಾಠ ಪ್ರವಚನ ಕೇಳಿದಾಗ ಏನಾಗುತ್ತೆ, ಮನಸ್ಸು ಶುದ್ಧ ಆಗುತ್ತೆ. ಅದು ಒಳಗೆ ಎಂಟರ್ ಆಗೋದಕ್ಕೆ ನೀರು ತಾನೇ ತೊಳೆಯೋದು. ಅದಕ್ಕೆ ಶಾಸ್ತ್ರಕ್ಕೆ ಏನಂತ ಹೆಸರು, ತೀರ್ಥ. ಅದು ತೀರ್ಥ, ಇದು ತೀರ್ಥ. ಆ ತೀರ್ಥದಲ್ಲಿ ಮುಳುಗಿದರೆ ದೇಹ ಶುದ್ಧ ಆಗುತ್ತೆ, ಈ ತೀರ್ಥದಲ್ಲಿ ಮುಳುಗಿದರೆ ಜೀವ ಶುದ್ಧ ಆಗುತ್ತೆ. ಅದಕ್ಕೆ ಸ್ನಾನ ಮಾಡಿರೋ ಜ್ಞಾನ ತೀರ್ಥದಲ್ಲಿ. ವ್ಯಾಸರಾಜರು ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮತುನಂ ಭಜೇ ತಾಪತ್ರ ಯಾಪ. ಆನಂದ ತೀರ್ಥ ಅದರ ಮುಡಿಗಿದ್ರೆ ಮತ್ತೆ ಯೋಚನೆ ಯಾವುದಕ್ಕೂ ಅಂತ ಹೇಳಿದ ಯಾವುದು ಮುಂದೆ ತಾನೇ ಹೇಳ್ತಾನೆ ನೋಡಿ. ಹಾಂ, ನಾಲ್ಕು ಶ್ಲೋಕಗಳಿರೋದ್ರಿಂದಾನೆ ನಾಲ್ಕು ಶ್ಲೋಕದ ಭಾಗವತ ಕರೆದಿದ್ದ ಹಾಗೆ ಮೊದಲಿಂದ ಬಂದಿದ್ದೆ ಇಷ್ಟು ಇಷ್ಟು ಪೋರ್ಷನ್ ತಾನೇ ಇಲ್ಲಿ ಶುರು ಮಾಡ್ದೆ ಇಲ್ಲಿ ಮುಗಿಸಿದ. ಏತಾವದೇ ವಜ ಏತನ್ ಮತಮ್ಮ ಮಾತಿಷ್ಟ ಇವತ್ತೊಂದು ನಾನು ತಿಳ್ಕೊ ಕ್ಲೋಸ್ ಮಾಡ್ದ ಅಲ್ಲಿ ಈಗ ಹೇಳ್ತೇನೆ ಕೇಳು ಶುರು ಮಾಡ್ದ. ಈ ನಾಲ್ಕು ಶ್ಲೋಕಗಳೇ ಅಲ್ಲೇ ಇದೆ, ಇಂಟ್ರೊಡಕ್ಷನ್ ಇದೆ ಕನ್ಕ್ಲೂಷನ್ ಇದೆ. ಏನು ಬಂದಿಲ್ಲ ಇದು ಏನಿದು ಥೀರೆ ಇದು ಥೀರೆ ಇದು ಅದೆಲ್ಲ ಏನದು ಸೋದಾಹರಣ ನಿರೂಪಣೆ ಅಷ್ಟೇ ಅರ್ಥ ಆಯ್ತು. ತತ್ವ ಹೇಳಿಬಿಟ್ಟು ದೇವರಿಂದ ಮೋಕ್ಷ ಸಿಗ್ತದೆ ಧ್ರುವನ ಕಥೆ ಶುರು ಮಾಡಿದ್ರಾಗ ಧ್ರುವನ ಕಥೆ ಎಲ್ಲ ಕೇಳಿ ಉಳಿದಿದ್ದೇನೋ ದೇವರ ಆರಾಧನೆ ಮೋಕ್ಷ ಸಿಗ್ತದೆ ಅಷ್ಟೇ. ಅದು ತೀರೆ ಹೇಳೋದಕ್ಕೆ ಇಷ್ಟೆಲ್ಲ ದೃಷ್ಟಾಂತ ಕೊಡಬೇಕಾಯ್ತು. ಏತನ್ಮತಮ್ಮ ಮಾತಿಷ್ಠ ಪರಮೇಣ ಸಮಾಧಿನ ಭವಾನ್ ಕಲ್ಪ ವಿಕಲ್ಪೇಶು ನಾ ವಿಮುಹ್ಯತಿ ಕರಿಹಿಚಿತ್. ಧ್ರುವನಿ ಮೊದಲ ಅಹಂಕಾರ ಬಂತು ದುಃಖ ಆಯಿತು, ಯಾವಾಗ ಅದು ಅರ್ಥ ಮಾಡ್ಕೊಂಡು ಹೊರಟ ಎಲ್ಲ ಸರಿ ಹೋಗ್ಬಿಡ್ತು. ಆ ಕ್ಷಣಕ್ಕೆ ಸುರುಚಿಗೇನಾಗಿತ್ತು ಮೊದಲು, ನಾನು ಭಟ್ಟದ ರಾಣಿ ನನಗಿದು ನಾನೇ ಬಾಳೆ ನನ್ನ ಪ್ರೀತಿ ಮಾಡ್ತಾನೆ ನನ್ನ ಮಗನಲ್ಲ ಅಂತ ಓಡಿಸಿದ್ಲು. ಧ್ರುವ ದೇವ್ರ ಕಂಡು ಬಂದ್ಬಿಟ್ಟಾಗ ಏನು ಮಾಡಿಬಿಟ್ಲ ಶಾಂತಳಾಗಿಬಿಟ್ಲು ಮತ್ತೆ ಅದೆಲ್ಲ ಬಿಟ್ಟುಬಿಟ್ಲ ಅಹಂಕಾರ. ಅದೆಲ್ಲ ನೋಡಿದಾಗ ಎಲ್ಲೆಲ್ಲಿ ನೋಡ್ತೇವೆ ನಾವು ಅದೆಲ್ಲ ಕಾಮನ್. ಈ ಥೀರಿನ ಎಕ್ಸ್ಪ್ಲೇನ್ ಮಾಡದೆ ದೃಷ್ಟಾಂತಗಳ ಉದ್ದೇಶ ಶುಕವುವಾ ಏತನ್ ಭವಾನ್ ಕಲ್ಪ ವಿಕಲ್ಪೇಶು ನಾ ವಿಮುಹ್ಯತಿ ಕರಿಹಿಚಿ. ಈ ತಿಳ್ಕೊಂಡು ಬಿಟ್ರೆ ಎಂಥ ಪ್ರಸಂಗದಲ್ಲೂ ಕೂಡ ಮೋಹ ಬರೋದೇ ಇಲ್ಲ. ಶುಕವುವಾಚ ಸಂಪ್ರದರ್ಶ್ಯ ಏವಮ ಜನೋ ಜನಾನಾಂ ಪರಮೇಷ್ಠಿನಃ ಪಶ್ಯತಸ್ತಶ್ಚ ತದ್ರೂಪಂ ಆತ್ಮನೋ ನಿರುಣದ್ಧರಿಹಿ. ಸಂಪ್ರದರ್ಶ್ಯ ಏವಂ ಅಜನಃ ಜನಾನಾಂ ಪರಮೇಷ್ಠಿನಃ ಪಶ್ಯತಃ ತಸ್ಯ ತದ್ರೂಪಂ ಆತ್ಮನೋ ನಿರುಣದ್ಧರಿಹಿ. ಹೀಗೆ ಪರಮಾತ್ಮನ ರೂಪವನ್ನು ತೋರಿಸಿ ಬ್ರಹ್ಮದೇವರಿಗೆ ಹೇಳಿ ಪಶ್ಯತಃ ತಸ್ಯ ನೋಡ್ತಿರ್ಲಿಕ್ಕೇನೆ ತದ್ರೂಪಮ್ಮ ರೂಪವನ್ನು ಹರಿಹಿ ಆತ್ಮನಃ ರೂಪಮ್ಮ ರೂಪವನ್ನು ಹರಿಯು ನಿರುಣತ್ ಮಾಯ ಮಾಡಿಬಿಟ್ಟ ಅಂತರ್ಧಾನನಾಗಿಬಿಟ್ಟ. ಇಷ್ಟೆಲ್ಲ ಬ್ರಹ್ಮದೇವರಿಗೆ ಹೇಳಿ ಪರಮಾತ್ಮ ಅದೃಶ್ಯನಾದ. ಆ ವಿಷಯ ನಾಳೆ ನೋಡೋಣ. ನಾಳೆ ಅಂದರೆ ನಾಳೆ ದ್ವಾದಶಿ ಪಾಠ ಇರೋದಿಲ್ಲ, ನಾಡಿ ದೂರಲ್ಲಿರೋದಿಲ್ಲ, ಶುಕ್ರವಾರ ಪಾಠ ಇರುತ್ತೆ. ಶುಕ್ರವಾರ ಬೆಳಿಗ್ಗೆ ಬೇಗ ಬರ್ತೇನೆ, ಶುಕ್ರವಾರ ಪಾಠ ಇರುತ್ತೆ. ನಾರಾಯಣಂ ನಿಖಿಲ ಪೂರ್ಣ ಗುಣೈ.